ஸ்ரீகுருப்போ நம. ஹரிஹிப்போ. அஜ்ஞானதிமிரச்சேதம் விபுசம்பத்பதாயகம் விஜ்ஞானவிவரம் சாந்தம் விஜயாக்கியகுருமதே. ஸ்ரீகுருப்போ நம. ஹரிஹிப்போ. நாளே ಆರಾಧನಾ ಪ್ರಯುಕ್ತ ಈ ತೀರ್ಥರ ಆರಾಧನೆ ಎಲ್ಲ ಕಟ್ತಾರ ಆಗುತ್ತೆ. ನಾನು ಬೇರೆ ಕಡೆ ಹೋಗಬೇಕು. ನಾಳೆ ಒಂದು ಸೇರಲ್ಲ, ನಾಳದ್ದಿರುತ್ತೆ. ನಾಳದ್ದಿಲ್ಲಿನ ಕಾರ್ಯಕ್ರಮ ಇಲ್ಲಲ್ಲ, ನಾಳದ್ದಿರುತ್ತೆ. ಏಳನೇ ತಾರೀಕುವರೆಗೂ ಇರುತ್ತೆ. ನಾಳೆ ಐದು ಐದಾ ನಾಲ್ಕಲ್ಲ, ಐದು ಆರು ಏಳು ಮೂರು ದಿವಸ ಇರುತ್ತೆ. ನಾಲ್ಕು ಮಾತ್ರ ನಾಳೆದ್ದು ಮಾತ್ರ ಇರುತ್ತೆ. ಅದಕ್ಕೆ ವಿಜಯದಾಸರು ಹೇಳಿದರು, ಸಾಧನೆಯ ಪ್ರಧಾನವಾದ ರಹಸ್ಯ ಹೇಳಿಕೊಡ್ತಾ ಇದ್ದಾರೆ. ಆದಿಮೂರ್ತಿ ನಮ್ಮ ವಿಜಯ ವಿಠಲರೆಯನ ಪಾದ ಕೊಂಡುವುದಕ್ಕೆ ಸುಲಭ ಸಾಧನ ಕೇಳಿ. ಸುಲಭವಾದ ಸಾಧನ ಯಾವುದು ಅಂದರೆ ನೀವು ಮಾಡುತ್ತಾ ಇರೋದು. ಸದಾ ಮಾಡಬೇಕಂತೆ. ಹೇಗೆ ಮಾಡಬೇಕು? ಶ್ರವಣವೇ ಮಹಾಮುಖ್ಯ. ಸದಾ ಕೇಳತಾ ಇರಬೇಕು. ಶ್ರವಣವೇ ಮಹಾಮುಖ್ಯ. ಕರ್ಮಜ್ಞಾನಿಗಳಿಗೆ ಶ್ರವಣವಿಲ್ಲದ ತನಕ ಆವದು ದೊರಕದು. ಸರಿಯಾಗಿ ಗುರುಮುಖದಿಂದ ಚೆನ್ನಾಗಿ ಶ್ರವಣ ಮಾಡದಿದ್ದರೆ ಏನು ಸಿಗಲ್ಲ. ಶ್ರವಣದಿಂದಲೇ ಸತತ ಜ್ಞಾನ ಭಕುತಿ ವಿರಕುತಿ. ಶ್ರವಣದಿಂದಲೇ ಅಂದರೆ ಸತತ ಶಬ್ದ ನಂತರ ಇದೆ. ಸತತ ಶ್ರವಣದಿಂದಲೇ ಇವತ್ತು ಕೇಳಿದೆ, ನಾಳೆ ಬಿಟ್ಟೆ, ಇವತ್ತು ಬಂದೆ, ನಾಳೆ ಇಲ್ಲ, ಅದು ಪ್ರಯೋಜನಕಾರಿ ಅಲ್ಲ. ಸತತ ಹೇಗೆ ಶಿಲ್ಪಿ ಆ ಒಂದು ಶಿಲ್ಪವನ್ನು ತಯಾರು ಮಾಡಬೇಕಾದ್ರೆ ಸತತ ಅದರ ಮೇಲೆ ಹೊಡಿತಾ ಬರ್ತಾನೆ. ಅದೇ ಥರ ನಾವು ಕೂಡ ದಿನಾಗಲೂ ಶ್ರವಣ ಮಾಡಬೇಕು. ಶ್ರವಣ ಮಾಡುವ ಕಾಲಕ್ಕೆ ಹೇಳುವವರಲ್ಲಿ ಅವನೇ ನಿಂತು ಹೇಳಿಸ್ತಾನೆ, ಕೇಳುವವರಲ್ಲಿ ನಿಂತು ಅವನೇ ಕೇಳಿಸ್ತಾನೆ, ತಿಳುವಳಿಕೆಯಲ್ಲಿ ಅವನೇ ಇದ್ದು ತಿಳುವಳಿಕೆಯನ್ನು ತರ್ತಾನೆ. ಅಷ್ಟೇ ಅಲ್ಲ, ಅವನೇ ನನ್ನಿಂದ ಶ್ರವಣ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರಪೂರ್ವಕ ಶ್ರವಣ ಆಗಬೇಕು. ಹಾಗೆ ಹೇಳುವಂಥವರ ಬಾಯಿಯಿಂದ ಬರುವ ಏನು ನಾನಾ ಶಬ್ದಗಳು, ವರ್ಣಗಳು, ವಾಕ್ಯಗಳು ಏನೇನಿವೆ ಅದೆಲ್ಲದರೊಳಗೆ ಭಗವದ್ ರೂಪಗಳು ಹೊರಟು ಬರ್ತಾ ನನ್ನ ಕಿವಿಯ ಮೂಲಕ ಹೃದಯವನ್ನು ಪ್ರವೇಶ ಮಾಡಿ ಅಲ್ಲಿ ಸ್ಥಿರವಾಗಿ ನಿಲ್ಲಲಿ ಅಂತ ದೇವರನ್ನು ಪ್ರಾರ್ಥನೆ ಮಾಡುತ್ತಾ, ಸ್ವಾಮಿ ಕೇಳಿದ್ದನ್ನು ಅನುಷ್ಠಾನಕ್ಕೆ ಕೊಡಿಸೋ ಎಂಬ ತೀವ್ರ ಪ್ರಾರ್ಥನೆ ಶ್ರವಣ ಮಾಡುವಾಗಲೇ ಇರಬೇಕು. ಶ್ರವಣದ ಪ್ರಧಾನ ಲಕ್ಷಣ ಕೇಳಿ ಬಿಡೋದಲ್ಲ. ಕೇಳಿ ಬಿಡೋದು ತಾತ್ಪರ್ಯ ಅಲ್ಲ, ಕೇಳಿ ಧಾರಣೆ ಮಾಡು. ಅದಕ್ಕೆ ಯಮಧರ್ಮರಾಜ ನಚಿಕೇತನಿಗೆ ಉಪದೇಶ ಕೊಡುವಾಗ ಮಧ್ಯದಲ್ಲಿ ನಿಲ್ಲಿಸಿ ಕೇಳುತ್ತಾನೆ, ಹೇಳು ಇಷ್ಟುವರೆಗೆ ಹೇಳಿದ್ದೇನು. ನಚಿಕೇತ ಪೂರ್ಣ ಚಾಚೂ ತಪ್ಪದೆ ಎಲ್ಲವನ್ನ ಒಪ್ಪಿಸಿದ. ಒಪ್ಪಿಸಿದ್ದಕ್ಕೆ ಆವಾಗ ಯಮಧರ್ಮರಾಜ ಹೇಳುತ್ತಾರೆ, ಸಂತೋಷ ಆಯಿತಯ್ಯ, ಶ್ರವಣ ಹೇಗೆ ಮಾಡಬೇಕು ನನಗೆ ಗೊತ್ತು. ನಾನು ಹೇಳಿದ್ದೆಲ್ಲ ಅಂದರೆ ನನ್ನ ಭಾವನೆಗಳ ಜೊತೆಗೆ ನಾನು ಯಾವ ಭಾವನೆಯಿಂದ ಯಾವ ಅರ್ಥವನ್ನು ಇಟ್ಟು ಹೇಳಿದ್ದೆ ಆ ಅರ್ಥದ ಜೊತೆಗೆ ಶಬ್ದಗಳು ಯಥಾತಥವಾಗಿ ಹೇಳಿದ್ದೀಯ, ತುಂಬ ಖುಷಿಯಾಯಿತು ಅಂತ ಬಂಗಾರದ ಸರವನ್ನೇ ಕೊಟ್ಟುಬಿಡ್ತಾರೆ ಅವರು ಧಾರಣೆ ಮಾಡಿ. ಹಾಗಿರಬೇಕಂತೆ ಶ್ರವಣ ಮಾಡಿದರೆ ಹೇಗೆ ಅಲರ್ಟ್ ಆಗಿ ಕೂತಿರಬೇಕು, ಬಂದದ್ದು ಬಂದಂತೆ ತಲೆಯಲ್ಲಿ ಇಳಿತಾ ಬರಬೇಕು, ಅದಕ್ಕಾಗಿ ಎಚ್ಚರದಿಂದ ಕೊಡಬೇಕು.
ಆ ಕೂಡೋ ಕಾಲಕ್ಕೆ ಕೂತಾಗ ಕೇಳಿದ್ದು ಇದ್ದಂತೆ ಇರುತ್ತೆ, ಚೂ ಹೊತ್ತು ಬಿಟ್ಟು ನೋಡಿದರೆ ಅರ್ಧ ಮೇಲೆ ಹೊರಟೋಗಿರುತ್ತೆ. ಅದಕ್ಕೆ ಕೂತಾಗಲೇನೆ ಹಿಡಿಯುತ್ತಾ ಅದನ್ನು ಸರಿಯಾಗಿ ಮನನ ಮಾಡುತ್ತಾ ಮನೆಗೆ ಹೋಗಬೇಕು. ಮನೆಗೆ ಹೋದ ಮೇಲೆ ಅದನ್ನು ಹಿಡಿದುಕೊಂಡು ಹಾಗೇ ಚಿಂತನೆ ಮಾಡುತ್ತಾ ಇದ್ದರೆ ಮಾರನೇ ದಿನಕ್ಕೆ ಚೂರು ಉಳಿದು ಅದರಲ್ಲಿ ಏನಾದರೂ ನಮಗೆ ಉಪಕಾರ ಆಗುತ್ತೆ. ಇದು ಯಾವಾಗ ಕೇಳಿದ್ದು ನಾನು ನನ್ನ ತಲೆಯಲ್ಲಿ ಇಟ್ಟುಕೊಂಡು ಅನುಷ್ಠಾನ ಮಾಡಲೇಬೇಕು ಎಂಬ ಹಂಬಲ ಇದ್ರೆ ಇದು ಸರಿಯಾಗಿ ಆಗುತ್ತೆ. ಶ್ರವಣದಿಂದಲೇ ಸತತ ಜ್ಞಾನ ಅಂದ್ರೆ ಸತತ ಶ್ರವಣ ಮಾಡಿದ್ದೀರಾ, ಸತತ ಜ್ಞಾನ ಬರ್ತಾನೇ ಇರುತ್ತೆ. ಸತತ ಜ್ಞಾನ ಬರ್ತಾ ಇತ್ತ ದೇವರಲ್ಲಿ ಅಂಟು ಅಂದ್ರೆ ಭಕ್ತಿ ಸತತ ಬರ್ತಾ ಇರುತ್ತೆ. ಆವಾಗ ದೇವರಲ್ಲಿಯೇ ಅಂಟು ಬರ್ತಾ ಇತ್ತ ಸತತ ವಿರಕ್ತಿ ಅಂದ್ರೆ ಯಾವಾಗಲೂ ಈ ಸಂಸಾರದ ಮೇಲೆ ಸಾಕಿನ್ನ ಸಾಕಿನ್ನ ಅಂತ ಬರ್ತಾ ಇರುತ್ತೆ. ಶ್ರವಣ ಸತತ ಇಲ್ಲ, ಶ್ರವಣ ಸತತ ಇಲ್ಲದಿದ್ದಾಗ ನಿಂತೋಯ್ತ ಜ್ಞಾನ ನಿಂತಿತು, ಭಕ್ತಿಯೂ ಮಧ್ಯೆ ಇಂಟರಪ್ಟ್ ಆಗತ್ತೆ, ಅದರಿಂದ ವಿರಕ್ತಿಯೂ ನಿಲ್ಲುತ್ತೆ, ಸೆಳೆತ ಬರುತ್ತೆ. ನಮಗೆ ಭಕ್ತಿ ಜ್ಞಾನ ವಿರಕ್ತಿಕ್ಕಿಂತ ಹೆಚ್ಚಿನ ಸೆಳೆತ ಹೊರಗಿದೆ. ಎಷ್ಟು ನಮ್ಮಲ್ಲಿ ವಿರಕ್ತಿ ಬಲಿಯಬೇಕು ಅಂದ್ರೆ ಹೊರಗಿನ ಸೆಳೆತಕ್ಕೆ 10 ಪಟ್ಟು ಬೆಳೆದರೆ ಹೊರತು ನಮಗೆ ಬದುಕಲಿಕ್ಕೆ ಆಗಲ್ಲ, ಸಾಧನೆ ಆಗಲ್ಲ. ಶ್ರವಣವೇ ಸಕಲಕ್ಕೂ ಕಾರಣ, ಕಾರಣವೋ ಕೇಳ್ತಾರೆ ಎಲ್ಲದಕ್ಕೂ ಕಾರಣ ಯಾವುದು ಅಂದ್ರೆ ಶ್ರವಣವೇ. ಶ್ರವಣವೇ ಸಕಲಕ್ಕೂ ಕಾರಣ, ಕಾರಣವೋ ಅಂದ್ರೆ ಮಿಕ್ಕದೆಲ್ಲದಕ್ಕೂ ಕಾರಣ ಮಿಕ್ಕದಿಲ್ಲಿರ್ಬೋದು, ಆ ಎಲ್ಲದಕ್ಕೂ ಕಾರಣ ಇದಾಗಿದೆ. ಶ್ರವಣವೇ ಶ್ರೀಹರಿಯ ತಾತ್ವಿಕ ಪ್ರಸಾದವನ್ನು ಮಾಡಿಕೊಟ್ಟು ಮುಕ್ತಿಗೆ 5 ಪದೋ. ಈ ಶ್ರವಣ ಸತತ ಮಾಡ್ತಾ ಇದ್ರೇನೆ ಭಗವಂತನ ಮಹಾಪ್ರಸಾದ ಆಗಿ ನಾವು ಮುಕ್ತಿಗೆ ಹೋಗುವಂತ ಆಗುತ್ತೆ. ಶ್ರವಣವೇ ಮಂಗಳವೋ 3 ಲೋಕಕ್ಕೆ. ಈ ಶ್ರವಣ ಮಾಡತಾ ಇದ್ರೆ ಸಾಕು, ಎಲ್ ಅಂದ್ರೆ ನಮಗೆ ಮಾತ್ರನ ಬೇರೆಯವರಿಗಿಲ್ವಾ ಅಂದ್ರೆ ದೇವೇಂದ್ರ ಲೋಕದಲ್ಲೂ ಎಲ್ಲಾ ದೇವತೆಗಳು ಸೇರಿ ತಮ್ಮ ಗುರುಗಳಿಂದ ಸತತ ಶ್ರವಣ ಮಾಡತಾ ಇರ್ತಾರಂತೆ. ಶ್ರವಣ ಮಾಡದೇ ಇರುವವರು ಯಾರೂ ಇಲ್ಲ. ಮಧ್ವರಾಯರೇ ವೇದವ್ಯಾಸರಿಂದ ಸತತ ಶ್ರವಣ ಮಾಡುತ್ತಾ ಇದ್ದಾರೆ ಅಂದ್ರೆ ನಿಮಿಕ್ಕವರ ಪಾಡೇನು ಅದನ್ನು ಹೇಳುತ್ತಾರೆ. ಶ್ರವಣವೇ ಮಂಗಳವೋ 3 ಲೋಕಕ್ಕೆ, ನಿತ್ಯ ನಿತ್ಯ ಶ್ರವಣ ಮಾಡಿದ ಮನುಜ ಸರ್ವದಾ ಪವಿತ್ರ. ಯಾವಾಗಲೂ ನಿತ್ಯವೂ ಭಗವಂತನ ಕಥೆಯನ್ನ ಕೇಳಿದಂಥ ವ್ಯಕ್ತಿ ಸರ್ವದಾ ಪವಿತ್ರವಾಗಿರ್ತಾರೆ. ಶ್ರವಣ ಸಪ್ತನಿಗೆ ಭಯ ಶೋಕಗಳಿಲ್ಲ. ಇಲ್ಲಿ ಹೇಳುತ್ತಾರೆ ಭಗವಂತನ ಕಥಾ ಕೇಳಬೇಕು ಅಂತ ಆಸಕ್ತಿ ಇರುವಂಥವರಿಗೆ ಭಯ ಶೋಕ ಇಲ್ಲ. ಅಲ್ಲ ಇದೆಯಲ್ಲ ನಮಗೆ ಅಂದರೆ ನೋಡಿಕೊಳ್ಳಿ ಅಂತ ಹೇಳ್ತಾರೆ. ನಾವು ನಮ್ಮ ಕೈಯಲ್ಲಿರುವ ವಸ್ತುವಿನ ಬೆಲೆ ಗೊತ್ತಾದರೆ ಅದನ್ನು ಸರಿಯಾಗಿ ಭದ್ರವಾಗಿಟ್ಟುಕೊಂಡ್ರೆ ಇನ್ನೊಂದು ವಸ್ತುವಿನ ಕಡೆ ಹೋಗಬಹುದು. ನಾವು ಇದ್ದದ್ದನ್ನು ಚೆಲ್ಲಿಕೊಂಡು ಇನ್ನೊಂದಕ್ಕಾಗಿ ಹಾರಾಡುವ ಪ್ರಯತ್ನ ಮಾಡ್ತಾ ಇರ್ತೇವೆ. ನೋಡಿ ನೀವೇ ಶ್ರವಣ ಮಾಡ್ತಾ ಇದ್ದೀರಲ್ಲ, ನಿಮಗೆ ಈ ಶ್ರವಣ ಶುರು ಆಗಲಿಕ್ಕೆ ಮೊದಲಿರುವ ಭಯ ದುಃಖಗಳೆಲ್ಲ ಇವಾಗಿದೆಯಾ? ಇಲ್ಲ, ಇದೆ, ಅದರ ಇಂಪ್ಯಾಕ್ಟ್ ಇಲ್ಲ. ಭಯ ದುಃಖ ಹೋಗಲ್ಲ, ಭಯ ದುಃಖ ಅವೆಲ್ಲ ಕಷ್ಟಗಳು ಬರ್ತಾ ಇರುತ್ತೆ, ಮನಸ್ಸಿಗೆ ಯಾವುದು ಅಂಟಲ್ಲ. ಅದು ಶ್ರವಣದ ಪ್ರಧಾನವಾದ ಕಾರ್ಯ. ಶ್ರವಣ ಶ್ರವಣಾನಂದಕ್ಕಾಗಾಧ ಕರ್ಮಗಳು ಇವು ಸರಿಯಾಗವು. ಮರಳೆ 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 ಎಣಿಸೆ ಎಷ್ಟು ಸಲ ಎಲ್ಲ ತೆರೆಗೆ ತೆರೆಗೆ ಶಾಸ್ತ್ರದಲ್ಲಿ ನೋಡಿದರೂ ಕೂಡ ಅಗಾಧ ಕರ್ಮಗಳು ನಾನಾ ರೀತಿಯಾದ ವಾದಾನ ಈ ದಾನ ಯಜ್ಞ ಯಾಗ ಅದರ ಪುಣ್ಯಗಳೇನಿವೆ ಅವೆಲ್ಲವೂ ಕೂಡ ಶ್ರವಣ ಮಾಡಿದಕ್ಕೆ ಬರುವ ಪುಣ್ಯಕ್ಕೆ ಸಮ ಎಂದಿಗೂ ಆಗಲ್ಲ. ಎಂದಿಗೂ ಆಗಲ್ಲ ಅಂದ್ರೆ ಒಂದ್ಸಲ ಹೇಳಿದ್ರೆ ಮತ್ತೆ ಡೌಟ್ ಬರುತ್ತೇನೋ. ಒಂದ್ಸಲ ನೋಡ್ರಿ ಆ ಪುಣ್ಯಕ್ಕೆ ಈ ಪುಣ್ಯಕ್ಕೆ ಎಣಿಸಿ ನೋಡಿದ್ರೆ ಸರಿ ಇಲ್ಲ, ಅದೇ ಜಾಸ್ತಿ. ಯಾವುದು ಶ್ರವಣದ್ದೇ ಜಾಸ್ತಿ ಅಂದ್ರೆ ಮತ್ತೆ ಡೌಟ್ ಬರುತ್ತೆ ನಮಗೆ. ಕೆಲವರು ಇರ್ತೀವಿ ನಾವು, ಕೆಲವರು ಅಂತ ಯಾಕೆ ನಮಗೆ ಕೆಲವೊಂದ್ಸಲ ಸಂಶಯ ಪದೇ ಪದೇ ಬರ್ತಾ ಇರುತ್ತೆ. ಆ ಸಂಶಯವನ್ನು ಕೇಳಿದ ಮೇಲೆ ಆಚೆ ಇದ್ದವರು ಉತ್ತರ ಕೊಟ್ಟರು, ಆ ಕ್ಷಣಕ್ಕೇನೋ ಉತ್ತರ ಸಮಾಧಾನ ಆದಂತೆ ಇರುತ್ತೆ, ತಿರುಗಾ ಸಂಶಯ ಬರ್ತಾ ಇರುತ್ತೆ ಹೌದಾ ಅಂತ. ಕೆಲವರಿಗೆ ಭಗವಂತ ಅವರ ಕರ್ಮಾನುಸಾರ ಒಂದು ಸಲ ಕೇಳಿದುಕೊಳ್ಳ ನಿಶ್ಚಯ ಕೊಟ್ಬಿಡ್ತಾನೆ, ಸಂಶಯ ಬರಲ್ಲ. ಈ ಸಂಶಯ ಬರುವವರನ್ನು ನೋಡಿ ಸಂಶಯ ಬಾರದವರು ಚೂರು ಜೋರು ಮಾಡೋರಿದೆ, ಸಾಕು ಎಷ್ಟು ಸಲ ಕೇಳ್ತೀಯ ಸುಮ್ಮನೆ ಒಣ ಕೇಳೋದು. ಆಚೆಯವರಿಗೆ ಏನು ಪೇಷನ್ಸ್ ಎಲ್ಲ ಹೋಗುವಂತೆ ಮಾಡ್ತೀರಾ? ಅದಕ್ಕೆ ಹೇಳ್ತಾರೆ ಗುರು ಒಂದವರ ಲಕ್ಷಣ ಏನು ಅಂತ ಹೇಳ್ತಾರೆ. ಆಚೆ ಇದ್ದ ವ್ಯಕ್ತಿ ಸ್ವತಂತ್ರನಾಗಿ ಸಂಶಯ ತಂದುಕೊಳ್ಳಲ್ಲ, ಹೌದಾನೆ, ಅವನ ಕರ್ಮಾನುಸಾರ ಭಗವಂತ ಹುಟ್ಟು ಹಾಕಿ ಹಾಕಿ ಹಾಕಿಕೊಡತಾ ಇದ್ದಾನೆ. ಮತ್ತೆ ನಮ್ಮಲ್ಲಿ ಭಗವಂತ ನಿಂತು ಏನು ಮಾಡುತ್ತಾನೆ ಅಂದರೆ ಆ ಸಂಶಯಗಳು ಎಷ್ಟು ಸಲ ಬಂದರೂ ಕೂಡ ಉತ್ತರ ಕೊಡ್ತಾ ಕೊಡ್ತಾ ಬರಬೇಕು. ಕೊಡ್ತಾ ಕೊಡ್ತಾ ಅಲ್ಲಿರುವ ಸಂಶಯಗಳನ್ನು ತೆಗಿತಾ ತೆಗಿತಾ ಬಂದ್ರೇನೆ ಆವಾಗ ಗುರು ಶಿಷ್ಯ ಸಂಬಂಧ ಉಳಿಯುವುದು. ಇಲ್ಲದಿದ್ದರೆ ಎಲ್ಲ ಸಿಟ್ಟು ಮಾಡಿಕೊಳ್ತಾ ಹೋಗಿಬಿಟ್ರೆ ಅಧ್ಯಯನ ಮಾಡೋರು ಯಾರು? ಅದಕ್ಕೆ ಹೇಳ್ತಾ ಇದ್ದಾರೆ ಶ್ರವಣಾನಂದಕ್ಕೆ ಅಗಾಧ ಕರ್ಮಗಳು ಇವು ಸರಿಯಾಗವು. ಸರಿಯಾಗವು ಅಂತ ಹೇಳಿದ್ರು ಎಷ್ಟು ಸಲ? ಮರಳೆ 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 ಎಣಿಸೆ ಎಷ್ಟು ಸಲ ಮತ್ತೆ 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 ನೋಡಿದ್ರು ಕೂಡ ಶ್ರವಣಾನಂದಕ್ಕೆ ಸಮಾನವಾದ ಆನಂದ ಇನ್ಯಾವ ಕರ್ಮ ಕೊಡಲ್ಲ. ಶ್ರವಣದ ಆನಂದಕ್ಕೆ ಅದಕ್ಕೆ ಬರುವ ಪುಣ್ಯ ಇನ್ಯಾವುದರಿಂದ ಬರಲ್ಲ. ಶ್ರವಣಕ್ಕೆ ಒಲಿವ ವಿಜಯ ವಿಠಲ ನಂದ್ರಿ ನವ ನವ ನಾಮಗಳ ಶ್ರವಣ ಮಾಡೋ ಮನುಜ. ಶ್ರವಣಕ್ಕೆ ಒಲಿತಾನೆ ಭಗವಂತ, ಯಾಕೆ ಶ್ರವಣದಲ್ಲಿ ಶ್ರವಣ ನಾಮಕನಾಗಿ ಭಗವಂತನೇ ಇದ್ದಾನೆ. ಆದ್ದರಿಂದ ಶ್ರವಣದಲ್ಲಿ ನಮಗೆ ಚೆನ್ನಾಗಿ ಶ್ರವಣ ಬೇಕಾ? ನಮ್ಮ ಸ್ವಾಮಿ ಶ್ರವಣ ನಾಮಕನಾಗಿ ನಮ್ಮಲ್ಲಿಗೆ ಇದ್ದು ಚೆನ್ನಾಗಿ ಕೇಳುವಂತೆ ಮಾಡುತ್ತಾನೆ ಅಂತ ಭಗವಂತನ ಗುಣವನ್ನು ಚಿಂತನೆ ಮಾಡಿದರೆ ಶ್ರವಣ ಒದಗುತ್ತೆ. ಹಾಗಾದರೆ ಶ್ರವಣ ಚೆನ್ನಾಗಿ ಮಾಡಬೇಕು, ಶ್ರವಣ ಮಾಡಬೇಕಾದ ರೀತಿಯನ್ನು ಹೇಳಿದರು. ಅದಕ್ಕೆ ಹೇಳುತ್ತಾರೆ ಅನಿಷಿದ್ಧ ಕರ್ಮಗಳು ಕೈಕೊಂಡು ಚೆನ್ನಾಗಿ ಅನುಭವದಿಂದಲೇ ಇರಳು ಹಗಲು ಮನದಲ್ಲಿ ಶ್ರೀಹರಿಯ ಧ್ಯಾನವ ಮಾಡಿ ಯೋಚನೆ ಮಾಡುವುದು ಸರ್ವವ್ಯಾಪ್ತ ತಿಳಿದು. ಇಲ್ಲಿ ಹೇಳ್ತಾ ಇದ್ದಾರೆ ಅಲಯ್ಯ ಕೇಳ್ತಾ ಇದೀಯ, ಕೇಳಿದ ಮೇಲೆ ಶ್ರವಣ ಮನನ ಧ್ಯಾನ ಅಂತ ಬರ್ತಾ ಇದೆ. ಶ್ರವಣ ಮನನ ಧ್ಯಾನ, ಶ್ರವಣೆ ಮಾಡಿದ ಮೇಲೆ ಆ ಮಾಡಿದ್ದನ್ನ ಕರ್ಮಾನುಷ್ಠಾನದಲ್ಲಿ ಜೋಡಿಸಬೇಕು ಅಂತ ಹೇಳ್ತಾರೆ. ಒಂದು ಕರ್ಮ ದೇವರ ಕಡೆ ಒಲುವೇ ಇಲ್ಲದಿದ್ದಾಗ ಇದ್ದ ವ್ಯಕ್ತಿ ದೇವರ ಕಡೆ ಒಲವು ಚೂರು ಶುರುವಾದ ಕೂಡಲೇ ಚೂರು ಜ್ಞಾನದಿಂದ ಕರ್ಮ ಶುರು ಮಾಡುತ್ತಾನೆ. ಕರ್ಮ ಮಾಡಿದರೆ ಸಾಕು ಅಂತ ಅವರಿಗೆ ಹೇಳಿಕೊಟ್ಟವರಿಗೂ ಇರುತ್ತೆ. ಹುಡುಗರು ಇರ್ತಾರೆ ಸಂಧ್ಯಾ ವಂದನೆ ಮಾಡಿದರೆ ಸಾಕು, ದೇವರಲ್ಲಿ ಹೆಚ್ಚು ಮನಸ್ಸು ಹೋಗಿಲ್ಲ ಅಡ್ಡಿಲ್ಲ ಮಾಡಲಿ ಮಾಡಲಿ ಮುಂದೆ ಬರುತ್ತೆ. ಆದರೆ ಮುಂದೆ ಆ ಕರ್ಮಾನುಷ್ಠಾನದಿಂದ ಭಗವಂತ ಮೆಚ್ಚಿ ಏನು ಮಾಡುತ್ತಾನೆ? ಚೂರು ಜ್ಞಾನ ಬೆಳೆಸ್ತಾನೆ. ಆ ಬೆಳೆಸಿದ ಕೂಡಲೇ ಬೆಳೆದಂಥ ಜ್ಞಾನವನ್ನು ಕರ್ಮ ಮಾಡುವಾಗ ಅನುಷ್ಠಾನಕ್ಕೆ ಇಟ್ಟುಬಿಡಬೇಕು ಅಂದರೆ ಅಪ್ಲೈ ಮಾಡಬೇಕು. ಆವಾಗ ಈ ಕರ್ಮ ಏನಾಗುತ್ತೆ? ಒಂದೇ ಕರ್ಮ ನೋಡಿ, ಒಂದೇ ಕರ್ಮ ಆ ಜ್ಞಾನದಿಂದ ಕೂಡಿಕೊಂಡು ಚೂರು ಜಾಸ್ತಿ ಜ್ಞಾನದಿಂದ ಕೂಡಿಕೊಂಡು ಮಾಡಿದಾಗ ಈ ಕರ್ಮ ಏನು ಮಾಡುತ್ತೆ? ಜ್ಞಾನದಿಂದ ಕೂಡಿಕೊಂಡು ಮಾಡಿದ ಕರ್ಮ ಇನ್ನಷ್ಟು ಜ್ಞಾನ ಬರಲಿಕ್ಕೆ ಅಡ್ಡಿಯಾದ ಪಾಪವನ್ನು ಕತ್ತರಿಸ್ತಾ ಹೋಗುತ್ತೆ. ಅದರಿಂದ ಏನಾಗುತ್ತೆ? ಇನ್ನಷ್ಟು ಇನ್ನಷ್ಟು ಜ್ಞಾನ ಜಾಸ್ತಿ ಬರ್ತಾ ಬರುತ್ತೆ, ಇನ್ನಷ್ಟು ಜ್ಞಾನ ಜಾಸ್ತಿ ಬರ್ತಾ ಬರುತ್ತೆ. ಆ ಬಂದ ಜ್ಞಾನ ಮತ್ತು ಕರ್ಮದಲ್ಲಿ ಸೇರಿಸಿದರೆ ಅದೇ ಒಂದೇ ಕರ್ಮ, ಜ್ಞಾನ ಮಾತ್ರ ಆ ಕರ್ಮದಿಂದ ಬೆಳೀತಾ ಇದೆ, ಬೆಳೆದ ಜ್ಞಾನ ಸೇರ್ತಾ ಇದೆ, ಮತ್ತು ಕರ್ಮಾನುಷ್ಠಾನ, ಮತ್ತು ಜ್ಞಾನ ಬೆಳೆಯುತ್ತೆ, ಮತ್ತೆ ಜ್ಞಾನ ಸೇರಿಸಿ ಹಾಗೆ 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 ಹೋಗ್ತಾ ಇದ್ರೆ ಜ್ಞಾನಯುಕ್ತ ಕರ್ಮಾನುಷ್ಠಾನ ಕೊನೆಗೆ ನಮಗೆ ಹೇಗೆ ಕರ್ಕೊಂಡು ಹೋಗುತ್ತೆ ಅಂದರೆ ಶ್ರೀಹರಿಯ ಪಾದಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ, ಅದನ್ನೇ ಹೇಳ್ತಾ ಇದ್ದಾರೆ. ಹಾಗಾದರೆ ಕರ್ಮಗಳು ಯಾವುದು ನಾವು ಮಾಡಬೇಕು? ಅನಿಷಿದ್ಧ ಕರ್ಮಗಳು, ಅನಿಷಿದ್ಧ ನಿಷಿದ್ಧವಲ್ಲದ ಕರ್ಮಗಳು ಮಾಡಿ. ಅಲ್ಲ ದಾಸರಾಯರೇನು ಬೇರೆ ಹೇಳಿದ್ದಾರಲ್ಲ, ಏನ್ ಹೇಳಿದ್ರು? ಸರ್ವತ್ರ ದೇವರ ಸ್ಮರಣೆ ಬಂದುಕೊಳ್ಳೆ ತ್ಯಜಿಸುವ ಅಖಿಳ ಕರ್ಮಗಳ ಅಂತ ಒಂದು ಕಡೆ, ಇನ್ನೊಂದು ಕಡೆ ವಿಧಿ ನಿಷೇಧಗಳೇನು ನೋಡದೆ ಮಾಡು ಕರ್ಮ. ದಾಸರಾಯರೇನು ವಿಧಿ ನಿಷೇಧ ಏನು ಬೇಕಾಗಿಲ್ಲ, ದೇವರ ಸ್ಮರಣೆ ಇದ್ರೆ ಸಾಕು ಅಂದ್ರಲ್ಲ, ಮತ್ತೆ ನೀವೇನು ಕರ್ಮಾನುಷ್ಠಾನ ಮಾಡಿ ಅಂತ ಹೇಳ್ತೀರಲ್ಲ, ಗತಿ ಏನು? ಯಾಕಂದ್ರೆ ದಾಸರಾಯರು ಮಾತ್ರ ಅಪಾರ್ಥ ಮಾಡಿಕೊಂಡಿದ್ದೀರಾ. ವಿಧಿ ನಿಷೇಧಗಳು ಅಪರೋಕ್ಷ ಜ್ಞಾನಿಗೂ ಬಿಟ್ಟಿಲ್ಲ. ಅಪರೋಕ್ಷ ಜ್ಞಾನ ಬರುವ ಪರ್ಯಂತ ದೇವರ ದರ್ಶನಕ್ಕಾಗಿ ಹಾತೊರೆದು ಮಾಡಿದಂತಹ ವ್ಯಕ್ತಿ, ಅಪರೋಕ್ಷ ಜ್ಞಾನ ಆದ ಮೇಲೆ ಮತ್ತು ವಿಧಿ ನಿಷೇಧ ಯಾಕೆ ಎಂದರೆ ಅವಾಗ ಹೇಳ್ತಾರೆ ಮಿಕ್ಕವರಿಗೆ ಹಾದಿ ತೋರಲಿಕ್ಕ. ಆ ವಿಧಿ ನಿಷೇಧದಿಂದ ತಮಗೆ ದೇವರ ದರ್ಶನಕ್ಕಾಗಬೇಕಾದ ಸಾಧನೆ ಬೇಕಾಗಿಲ್ಲ, ಅದರಿಂದ ಮಿಕ್ಕವರಿಗೆ ಹಾದಿಯಾಗಿ ಅದರಿಂದ ದೇವರ ಪ್ರೀತಿಯಾಗುತ್ತೆ ಅಂತ ತಾವು ಕರ್ಮಾನುಷ್ಠಾನ ಬಿಡುವುದೇ ಇಲ್ಲ. ಮತ್ತೆ ವಿಧಿ ನಿಷೇಧಗಳೇನು ನೋಡದೆ ಮಾಡು ಅಂತ ವಿಧಿ ನಿಷೇಧಗಳು ಬಿಡಬೇಕು ಅಂತ ಹೇಳ್ತಾರಲ್ಲ ದಾಸರಾಯರು ಅಂತ ಬಹಳ ಜನ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಹರಿಕಥಾಮೃತ ಸಾರ ನಾವು ಹೇಳಿಕ್ ಹೋಗಲ್ಲ, ವಿಧಿ ನಿಷೇಧ ಬಿಟ್ಬಿಡು ಅಂತ ಹೇಳ್ತಾರೆ. ಹೇಗೆ ಬಿಡೋದು ವಿಧಿ ನಿಷೇಧಗಳು ಬಿಡು ಅಂದ್ರೆ ದಾಸರಾಯರ ತಾತ್ಪರ್ಯ ಇಷ್ಟೇ. ವಿಧಿ ನಿಷೇಧ ಎರಡು ಬರ್ತಾ ಇದೆ. ಹಾ, ಒಂದು ವಿಧಿ ಮಾಡು ಅಂತ ಹೇಳಿದಾಗ, ಈ ಕೆಲಸ ಮಾಡು ಅಂತ ಹೇಳಿದಾಗ ಅದರ ಹಿಂದೆ ಒಂದು ಬರ್ತಾ ಇರುತ್ತೆ. ಇದು ಮಾಡು ಇದು ಬರುತ್ತೆ, ಇದು ಮಾಡು ಇಷ್ಟು ಪುಣ್ಯ ಬರುತ್ತೆ, ಇಷ್ಟು ನಿಮ್ಗೆ ಒಳ್ಳೇದಾಗುತ್ತೆ, ಇವೆಲ್ಲ ಲಿಸ್ಟ್ ಕೊಟ್ಟಿರ್ತಾರೆ. ವಿಧಿ ಜೊತೆಗೇನೆ ಬರುತ್ತೆ. ನಿಷೇಧ ಕರ್ಮ ಮಾಡಿದರೆ ಅದರ ಜೊತೆಗೆ ಹೇಳ್ತಾರೆ, ಹೀಗೆ ಮಾಡ್ತೀಯಾ ಹಾಳಾಗೋಗ್ತೀಯಾ, ಹೀಗೆ ಹಾಳಾಗೋಗ್ತೀಯಾ ಅಂತ ಅದಕ್ಕೆ ಹೇಳ್ತಾರೆ. ಹೌದ್ ತಾನೆ? ಹಾಗಾದರೆ ನಾವು ವಿಧಿಯನ್ನು ಮಾಡುವುದು ಯಾವುದಕ್ಕಾಗಿ? ಇಂಥ ಫಲ ಬರಲಿ ಅಂತ. ಸಾಮಾನ್ಯ ಎಲ್ಲ ಅಷ್ಟೇ ಅಲ್ವಾ, ಪ್ರತಿಯೊಂದು ಕರ್ಮ ಯಾವುದೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಟುಕೊಂಡೇ ಮಾಡ್ತಾ ಇದ್ದೇವೆ. ಬಿಡೋದು ಕೂಡ ಏನೋ ಅನರ್ಥ ಆಗಬಾರದು ಅಂತಲೇ ಬಿಡ್ತಾ ಇದ್ದೇವೆ. ಇದನ್ನು ಬಿಡಿ ಎಂದು ದಾಸರಾಯ. ಮತ್ತೆ ಹೇಗೆ ವಿಧಿ ನಿಷೇಧಗಳು ಬಿಡಬೇಡಿ, ವಿಧಿಯನ್ನ ಒಂದು ಪ್ರಯೋಜನಕ್ಕಾಗಿ ಮಾಡುವುದು ಬಿಡಿ, ನಿಷೇಧವನ್ನು ನಿಷಿದ್ಧವಾದ್ದನ್ನ ಬಿಡೋದು ಹೆದರ್ಕೊಂಡು ಬಿಡಬೇಡಿ. ಇನ್ಯಾವುದಕ್ಕೆ? ಶ್ರೀಹರಿ ಪ್ರೀತಿಗಾಗಿ ವಿಧಿಯನ್ನು ಮಾಡಿ, ನಿಷಿದ್ಧವನ್ನು ಶ್ರೀಹರಿ ಪ್ರೀತಿಗಾಗಿ ಬಿಡಿ. ಹೆದರೋದು ಪ್ರಾಫಿಟ್ ಅಂತ ಹಿಗ್ಗೋದು ಬೇಡ. ಇದು ಬಿಡಬೇಕು ಅಂತ ದಾಸರಾಯರ ತಾತ್ಪರ್ಯ ಅಷ್ಟೇ ಹೊರತು ವಿಧಿ ನಿಷೇಧಗಳು ಎರಡೂ ಬಿಟ್ಟಿರಬೇಕು ಅಂತ ಹೇಳಿಲ್ಲ. ಅದಕ್ಕೆ ದಾಸರಾಯರು ಹೇಳ್ತಾರೆ ವಿಜಯರಾರು, ಅನಿಷಿದ್ಧ ಕರ್ಮಗಳು ಕೈಕೊಂಡು ಹೇಗೆ ಚೆನ್ನಾಗಿ ಚೆನ್ನಾಗಿ ಕೈಕೊಳ್ಳೋದು ಅಂದ್ರೆ ಏನ್ರಿ? ಅಂದ್ರೆ ಕೇವಲ ಹರಿಪ್ರೀತ್ಯರ್ಥ, ಅದರ ಹಿಂದೆ ಧನ ಕನಕ ವಸ್ತು ವಾಹನಾದಿ ಸಕಲ ಸಂಪದ ವೃದ್ಧ್ಯರ್ಥಂ, ಹೌದಾ? ಅದರಲ್ಲಿ ಮತ್ತು ಆಚಾರ ಬೈತಾ ಇರ್ತೀವಿ, ಇಷ್ಟು ಮಾಡಿಸಿದ್ರು ಪೂಜಾ, ನನ್ನ ಗೋತ್ರ ಹೇಳಿಲ್ಲ, ನನ್ನ ಗೋತ್ರ ನನ್ನ ಹೆಸರು ಹೇಳೇ ಇಲ್ಲ, ಆ ಪಾಪ ಹೇಳೇ ಇರ್ತಾರೆ, ಇವರದ್ದು ಎಲ್ಲ ಹೇಳುತ್ತಾರೆ, ಮರಿಮೊಮ್ಮಗಂದು ಮರೆತು ಹೋಗಿರ್ತಾರೆ. ಕೊನೆಗೆ ಆ ಪೂಜಾ ಕೊನೆಗೆ ಆಚಾರ್ಯ ಮರಿಮೊಮ್ಮಗನ ಹೆಸರು ಗೋತ್ರ ಹೇಳಿಲ್ಲ, ಪುಣ್ಯ ಬರುತ್ತಾ ಇಲ್ವಾ? ಹೇಳಲಿಲ್ಲ, ಈ ದಟ್ಟತನ ಬಿಡ್ರಿ ಅಂತ ಸ್ವಾಮಿ. ಇದು ಬಹಳ ಕಡೆ ಇರುತ್ತೆ, ಪರಮವ್ಯಾಪ್ತಿ, ಪರಮವ್ಯಾಪ್ತಿ ಇರುತ್ತೆ. ಅದು ನೋಡಿದಾಗ ಸ್ವಾಮಿ ಎಂಥ ಇದು ಮಾಡಿಸ್ತೇಪ್ಪ, ಅದು ಅವನೇ ಎಲ್ಲ ಕೊಡೋದು, ಅವರಲ್ಲಿ ಇತ್ತು ಆಸಕ್ತಿ, ಅದರಲ್ಲಿ ಏನೊಂದು ತಾತ್ಪರ್ಯ? ನನ್ನ ಹೆಸರು ಗೊತ್ತ ಬಂದ್ಬಿಟ್ರೆ ಸಾಕು, ಇಲ್ಲಾಂದ್ರೆ ದೇವ್ರಿಗೆ ಗೊತ್ತಾಗಲ್ಲ, ಹೇಳಿದ್ರೆ ಹೊರತು ದೇವ್ರಿಗೆ ಗೊತ್ತಾಗಲ್ಲ, ಹೇಳಿದ್ರೆ ನಮ್ಗೆ ಪರ್ಫೆಕ್ಟ್ ಬರುತ್ತೆ. ಅವನಿಗೆಲ್ಲ ಗೊತ್ತು, ಎಲ್ಲ ಗೊತ್ತು. ಇದೆಲ್ಲ ಎಲ್ಲಿ ಯಾಕೆ ಹೇಳಿದ್ರು ಅಂದ್ರೆ ಒಂದು ಆಸಕ್ತಿ ಬರಲಿ ಅಂತ ಎಲ್ಲ ಹೇಳಿದ್ರು. ಕರ್ಮ ಬಿಡೋದು ಬೇಡ, ಕರ್ಮ ಭಗವಂತನ ಪ್ರೀತಿಗಾಗಿ ಮಾಡೋಣ. ಅವನಿಗೆಲ್ಲ ಗೊತ್ತು. ಅವನ ಅದಕ್ಕೆ ನಿಶ ಅದಕ್ಕೆ ಕರ್ಮಗಳು ಏನೊಂದು ಕರ್ಮ ಮಾಡು ಅಂತ ಹೇಳಿಲ್ಲ. ಹೌದು ಆಹಾ, ನಿಮ್ ಪ್ರಶ್ನೆ ಇದು. ವಿಧಿ ಅಂತ ಏನು ಇರುತ್ತೆ ಅದನ್ನ ಮಾಡು ಅಂತ ಹೇಳಬಹುದು. ನಿಷಿದ್ಧವಲ್ಲದ್ದು ಅಂತಂದ್ರು ವಿಧಿ ಅಂದ್ರೂ ಒಂದೇ ಅಲ್ಲ, ಈ ಶಬ್ದ ಯಾಕೆ ಪ್ರಯೋಗ ಮಾಡಿದ್ರು ಅಂತ ಹೇಳಿದ್ರು. ಅವಾಗ ಹೇಳ್ತಾರೆ ವಿಧಿ ಅಂತ ಸಾಮಾನ್ಯವಾಗಿ ಬರ್ತಾ ಇರುತ್ತೆ ವಿಧಿ ವಾಕ್ಯಗಳು ಅಂತ. ಆದರೆ ಅದರಲ್ಲಿ ಕೆಲವು ಕಾಲಕ್ಕೆ ಕೆಲವು ಸಂದರ್ಭಕ್ಕೆ ತಕ್ಕಂತೆ ನಿಷಿದ್ಧ ಆಗಿರುತ್ತೆ, ನಿಷಿದ್ಧ ಆಗಿರುತ್ತೆ. ಅದಕ್ಕೆ ವಿಧಿ ಇದೆಯಲ್ಲ ಅಂಥೇಳಿ ಮಾಡಲಿಕ್ಕೆ ಹೋದರೆ ನಿಷೇಧಕ್ಕೆ ಗುರಿಯಾಗ್ತೀವಿ. ಅದರಿಂದ ಅನಿಷಿದ್ಧ ಕರ್ಮಗಳು ಅಂದರೆ ವಿಧಿಯು ಬಂತು ನಿಷೇಧಗಳು ಹೋಯಿತು. ಅದು ಬೇರೆ. ಇದು ವಿಧಿ ನಿಷೇಧಗಳೆರಡು. ಅದರಲ್ಲಿ ಅನಿಷಿದ್ಧ ಕರ್ಮ ಅಂದರೆ ನಿಷಿದ್ಧ ಮಾಡದ ಕರ್ಮ. ಹಾಗ ವಿಧಿ ಹೇಳಿ, ವಿಧಿ ಅಂದ್ರೇನೆ ಅನಿಷಿದ್ಧ ಅಂತ ಅರ್ಥ. ಆದರೆ ಮತ್ತು ಅನಿಷಿದ್ಧ ಅಂತ ಶಬ್ದ ಯಾಕೆ ಪ್ರಯೋಗ ಅಂತ ಬಂದರೆ ಅದು ಹೇಳ್ತಾರೆ ವಿಧಿ ಇದೆ. ಏನು? ದೇವರ ಪೂಜೆ ಮಾಡುವಾಗ ಯಾರ ಜೊತೆ ಮಾತಾಡಬಾರ್ದು, ವಿಧಿ ಇದ್ದೇ ಇದೆ. ಆದರೆ ಜ್ಞಾನಿಗಳು ಬಂದರೆ ಮಾತಾಡದೇ ಇದ್ರೆ ಅದು ನಿಷೇಧ, ಹೋಗ್ತಾನೆ. ಪೂಜಾ ಮಾಡುವಾಗ ಹೇಳಬಾರದು, ಮಾತಾಡಬಾರದು, ಇನ್ನೊಬ್ಬರಿಗೆ ನಮಸ್ಕಾರ ಮಾಡಬಾರದು, ಇವೆಲ್ಲ ಇದೆ, ಹೋಗ್ತಾನೆ. ಇದು ವಿಧಿ. ಆದರೆ ಆ ವಿಧಿಯನ್ನು ಇಟ್ಕೊಂಡು ಹೋಗಿದ್ದಕ್ಕೇನಾಯ್ತು? ಇಂದ್ರದ್ಯುಮ್ನ ರಾಜನಿಗೆ ಇಂಥ ಇದಾಯಿತು. ಅದಕ್ಕೆ ಅನಿಷಿದ್ಧ ಅಂದ್ರೆ ಏನಾಯಿತು? ವಿಧಿಯೂ ಬಂತು, ನಿಷೇಧಗಳು ಹೊರಟೋಯ್ದಲ್ಲಿಂದ. ಅದಕ್ಕೆ ಅನಿಷಿದ್ಧ. ಅದಕ್ಕೆ ದಾಸರಾಯರ ಮಾತು ಅಷ್ಟು ಸೊಗಸಾಗಿ ತರ್ತಾರೆ. ಸರಿಯಾಗಿ ಕೇಳಿದ್ರೆ ಪ್ರಶ್ನೆ, ಸರಿಯಾಗಿ ಕೇಳಿದ್ರೆ ಅದನ್ನ ಚೆನ್ನಾಗಿ ಅಂದರೆ ಅನಿಷಿದ್ಧ ಕರ್ಮಗಳು ಅನ್ನೋದರಲ್ಲೇ ಅರ್ಥ ಇಷ್ಟು ಬಂತು. ಇನ್ನ ಚೆನ್ನಾಗಿ ಅಂದರೆ ಕೇವಲ ಹರಿಪ್ರೀತಿಗಾಗಿ. ಇನ್ನು ಹೇಳ್ತಾರೆ ಚೆನ್ನಾಗಿ ಇನ್ನೊಂದ್ಸಲ, ಅನುಭವದಿಂದಲೇ ಅನುಭವದಿಂದ ಮಾಡಯ್ಯ. ಅನಿಷಿದ್ಧ ಕರ್ಮಗಳು ಎಲ್ಲ ಕರ್ಮಾನುಷ್ಠಾನ ಮಾಡುವಾಗ ಅನುಭವಕ್ಕೆ ಪ್ರಾಧಾನ್ಯ ಕೊಡ್ತಾ ಬಂದಿದ್ದಾರೆ. ಅದು ಯಾವುದೇ ಆಗಲಿ, ಎಕ್ಸ್ಪೀರಿಯನ್ಸ್ ಅಂಬೋದು ಬಹಳ ಇಂಪಾರ್ಟೆಂಟ್. ಅದು ಸಂಧ್ಯಾವಂದನ ಆಗಿರ್ಬೋದು, ಅಡುಗೆ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಹೌದು ತಾನೆ. ಎಕ್ಸ್ಪೀರಿಯನ್ಸ್ ಅಂತ ಬಹಳ ಇರುತ್ತೆ. ಎಕ್ಸ್ಪೀರಿಯನ್ಸ್ ಇರತಕ್ಕಂಥ ವ್ಯಕ್ತಿ ಮಾಡೋ ಕೆಲಸಕ್ಕೂ ಅದು ಇಲ್ಲದೇ ಇರುವ ವ್ಯಕ್ತಿ ಮಾಡೋ ಕೆಲಸಕ್ಕೂ ಬಹಳ ವ್ಯತ್ಯಾಸ, ಹೌದು ತಾನೆ. ಅದಕ್ಕೆ ಅನುಭವದಿಂದಲೇ ಅಂದ್ರೆ ಅರ್ಥ ಏನಯ್ಯ ಅಂದ್ರೆ, ಕರ್ಮ ಮಾಡುವಾಗ ಆ ಭಗವಂತನ ಸ್ಮೃತಿ ಸದಾ ಇದ್ದರೆ ದೇವ ಏನು ಮಾಡುತ್ತಾನೆ? ಆ ಕರ್ಮ ಮಾಡುವಾಗ ತಾನೇ ಒಳಗಿದ್ದು ಪ್ರೇರಣೆ ಮಾಡುತ್ತಾ ಬರ್ತಾನೆ. ಇಷ್ಟು ಕಾಲ ಹೀಗೆ ಮಾಡಿದ್ಯಾ, ಇದರಲ್ಲಿ ಇದಿದೆ ನೋಡು ಅಂತ ನಮ್ಮೊಳಗೆ ನಿಂತು ಪಾಠ ಹೇಳಿಕೊಳ್ಳಿಕ್ಕೆ ಶುರು ಮಾಡುತ್ತಾನೆ. ಆ ಪಾಠಗಳನ್ನು ಕಿವಿಕೊಟ್ಟು ಕೇಳತಾ ಬಂದರೆ ಅನುಭವದ ಪಾಠ ಒಳಗೆ ಬರ್ತಾ ಬರುತ್ತೆ, ಅನುಭವದ ಪಾಠ ಬರ್ತಾನೆ ಬರುತ್ತೆ. ಹೌದಾ ಅಲ್ವಾ? ನಿಮಗೆ ಗೊತ್ತು, ಇದು ಶಾಸ್ತ್ರಕ್ಕೆ ಬೇಕಾಗಿಲ್ಲ, ಸಾಮಾನ್ಯ ಅಡಿಗೆ ಕೆಲಸ ಆಗಲಿ, ಇನ್ನೊಂದು ಕೆಲಸ ಆಗಲಿ, ಮತ್ತೊಂದು ಕೆಲಸ ಆಗಲಿ, ಆ ಕೆಲಸ ಮಾಡುವಾಗ ಕೆಲವು ಕೈ ಸುಟ್ಟುಕೊಂಡು ಮಾಡುವುದು ಅನುಭವ ಬಂದಿರುತ್ತೆ. ಹೌದಲ್ಲೋ? ಕೈ ಸುಟ್ಟುಕೊಂಡು ಮಾಡುವುದೆಲ್ಲ ಅನುಭವ ಬಂದಿರುತ್ತೆ, ಅಷ್ಟಿದ್ರೂ ಕೈ ಸುಟ್ಕೊಂತಾ ಇರ್ತದೆ, ಹೌದಲ್ಲೋ? ಆದರೆ ಆ ಕರ್ಮದಲ್ಲಿ ಭಗವಂತನ ಚಿಂತನೆ ಮಾಡ್ತಾ ಬಂದರೆ ಹೆಚ್ಚಿಗೆ ಹೊಳೆತ ಬರ್ತಾ ಬರುತ್ತೆ. ಆ ಹೊಳೆತ ಸ್ವಾಮಿ ಕೊಡ್ತಾನೆ, ಅದು ಅನುಭವ ಅಂದ್ರು. ಅನುಭವದಿಂದಲೇ ಇರುಳು ಹಗಲು ಏನ್ ಮಾಡಬೇಕು? ಮನದಲ್ಲಿ ಶ್ರೀಹರಿಯ ಧ್ಯಾನವ ಮಾಡಿ. ಆ ಕರ್ಮಗಳು ಮಾಡುವಾಗ ಹಗಲು ಇರುಳು ಆ ಶ್ರೀಹರಿಯ ಧ್ಯಾನ ಮನದಲ್ಲಿ ಮಾಡಬೇಕಂತೆ. ಅಲ್ಲ, ಕರ್ಮಗಳು ಮಾಡುವಾಗ ಇರುಳು ಹಗಲು ಧ್ಯಾನ ಹೇಗೆ ಕೊಡುತ್ತೆ ಅಂದರೆ, ಇಲ್ಲಿ ಹೇಳುತ್ತಾರೆ ಸಾಮಾನ್ಯ ಧ್ಯಾನವನ್ನು ಹೇಳ್ತಾ ಇದ್ದಾರೆ. ಧ್ಯಾನ ಅಂದರೆ ಸತತ ದೇವರ ನೆನಪೆ ಧ್ಯಾನ, ಅಖಂಡ ಸ್ಮೃತಿಯೇ ಧ್ಯಾನ. ಮತ್ತೆ ಅಖಂಡ ಸ್ಮೃತಿ ನಮಗೆ ಹೇಗೆ ಬರುತ್ತೆ ಅಂದರೆ ಒಂದೇ ಕಡೆ ಕೂತು ಮಾಡಿದರೆ ಬರುತ್ತೆ, ಇಲ್ಲ ಅಂದಿಲ್ಲ, ಅದು ನಮಗಾಗಲ್ಲ. ಹೌದು ತಾನೆ, ನಮಗಾಗಲ್ಲ ಅಂಬುದು ನಮಗೆ ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ. ಮತ್ತೇನು ಮಾಡಬೇಕು? ಅವಾಗ ಹೇಳ್ತಾರೆ, ಆ ಕೆಲಸಗಳಲ್ಲೇ ಮಾಡುವ ಕೆಲಸಗಳೇ ಪರಂಪರೆ ಪರಂಪರೆ ಇರುತ್ತೆ. ಬಹಳ ಜನ ಅನ್ನೋದಿದೆ, ಏನ್ ಮಾಡ್ಬೇಕ್ರಿ, ನಮ್ಮ ಜೀವನ ಎಲ್ಲ ಈ ಕೆಲಸಗಳು ಮಾಡೋದ್ರಲ್ಲೇ ಮುದುಗುಡ್ತಾ ಇದೆ, ದೇವರದ್ದೇನೂ ಆಗ್ತಾ ಇಲ್ಲ. ಅವಾಗ ಕೇಳಿದ್ರು, ಈ ಕೆಲಸಗಳಾದರೂ ಕಂಟಿನ್ಯೂ ಆಗಿದೆಯಾ? ಹೌದ್ರಿ, ಬೆಳಿಗ್ಗೆ ಎದ್ದಾಗಲಿಂದ ಮಲಗುವ ಪರ್ಯಂತ ಎಲ್ಲ ಕೆಲಸಗಳೇ ಇರೋದು. ಮತ್ತೆ ಆ ಕೆಲಸಗಳಲ್ಲೇ ದೇವರನ್ನು ನೋಡಿದರೆ ಕೆಲಸಗಳು ಆಯಿತು, ದೇವರ ನೆನಪು ಸತತ ಬಂತಲ್ಲ, ಕೆಲಸಗಳು ಬೇರೆ ದೇವರ ನೆನಪು ಬೇರೆ ಅಂತಿಟ್ಟುಕೊಂಡದ್ದಕ್ಕೆ ಈ ಫಜೀತಿ ಆಗ್ತಾ ಇದೆ. ಆ ಕೆಲಸಗಳಲ್ಲೇ ದೇವರನ್ನ ನೋಡುತ್ತಾ ಹೋದರೆ ಎಷ್ಟು ಸಾಧನೆ! ಒಂದು ಕಡೆ ಕೆಲಸವೂ ಆಯಿತು, ಕೆಲಸದಲ್ಲೇ ಮನಸ್ಸು ಬಂತು, ದೇವರ ಸ್ಮರಣೆಯೂ ಚೆನ್ನಾಗಿ ಬಂತು. ಅದನ್ನ ಅನುಭವದಿಂದಲೀ ಚೆನ್ನಾಗಿ ಇರುಳು ಹಗಲು ಚೆನ್ನಾಗಿ ಮನದಲ್ಲಿ ಶ್ರೀಹರಿಯ ಧ್ಯಾನವ ಮಾಡಿ ಚೆನ್ನಾಗಿ ಯೋಚನೆ ಮಾಡುವುದು. ಆ ಚೆನ್ನಾಗಿ ಎಲ್ಲ ಕಡೆ ಹೇಳ್ತೇವೆ, ಯೋಚನೆ ಮಾಡುವುದು ಅಂದರೆ ಒಂದು ಸಲ ಚಿಂತನೆ ಮಾಡಿದವು, ಆ ಚಿಂತನೆ ಸ್ವಲ್ಪ ಕಾಲ ಮಾಡಿದ ಮೇಲೆ ಸ್ವಲ್ಪ ಬೆಳೆಯುತ್ತೆ. ಓಹೋ, ಇಲ್ಲೇನೋ ಇದೆ ಅಂತ ತತ್ವಾಭಿಮಾನಿಗಳು ಚೂರು ನೋಡು, ಸ್ವಲ್ಪ ಇಷ್ಟು ಕಾಲ ಚಿಂತನೆ ಮಾಡಿದ್ದೆಲ್ಲ ನಿನಗೊಂಚೂರು ತಿಳಿಸಿಕೊಡ್ತೇವೆ ಅಂತ ಅರ್ಥ ಏನೋ ಹೊಳೆಯುತ್ತೆ. ಅದು ಗುರುಗಳಿಂದ ಕೇಳಿರಲ್ಲ, ನಾವು ಓದಿರಲ್ಲ, ಮಾಡೋ ಕಾಲಕ್ಕೆ ಚಿಂತನೆ ಮಾಡೋ ಕಾಲಕ್ಕೆ ಹೊಳೆದಿರುತ್ತೆ. ಆ ಹೊಳೆತ ಅವರು ಕೊಡ್ತಾರೆ, ಪ್ರಾಫಿಟ್ ಕೊಡ್ತಾರೆ. ಅದಕ್ಕೆ ಹೇಳ್ತಾರೆ, ಚೆನ್ನಾಗಿ ಯೋಚನೆ ಮಾಡುವುದು ಸರ್ವವ್ಯಾಪ್ತ ತಿಳಿದು. ಯೋಚನೆ ಮಾಡುವುದು ಅಂದರೆ ಹೇಳ್ತಾರೆ, ಜ್ಞಾನಿಗಳು ದೊಡ್ಡವರೆಲ್ಲ ಭಗವಂತ ಸರ್ವತ್ರ ವ್ಯಾಪ್ತ ಅಂತ ಉಪಾಸನೆ ಮಾಡ್ತಾರಯ್ಯ, ನಿನಗೆ ಉಪಾಸನೆ ಮಾಡಲಿಕ್ಕೆ ಯೋಗ್ಯತೆ ಇಲ್ಲ, ಸ್ಮರಣೆಯಾದರೂ ಮಾಡು. ಎಲ್ಲೆಲ್ಲಿ ಭಗವಂತ ಇರ್ತಾನೋ ಸರ್ವತ್ರ ಭಗವಂತ ಇದ್ದಾನೆ ಇದ್ದಾನೆ ಇದ್ದಾನೆ, ಅವನ ಸ್ಮರಣೆ, ಆಯಾ ಪದಾರ್ಥಗಳ ಆಕಾರದಲ್ಲಿ ಭಗವಂತ ಇದ್ದಾನೆ. ಅವಾಗೊಂದು ಮರತ್ತೆ, ಬೆಳಿಗ್ಗೆಯಿಂದ ಶುರು ಮಾಡಿದವು, ಎಲ್ಲ ಕಡೆ ನೋಡಿದ ಕಡೆ ಎಲ್ಲ ದೇವರಿದ್ದಾರೆ ಇದ್ದಾರೆ ಇದ್ದಾರೆ ಇದ್ದಾನೆ 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 ಎಂದು ಚಿಂತನೆ ಮಾಡ್ತಾ ಹೋದಾಗ ಬರೋದೇನು? ಬೇಸರ. ನಾಲ್ಕು ಸಲ ಮಾಡಿದ ಕಡೆ ಸಾಕು, ದೇವರಿದ್ದೇ ಇರ್ತಾನೆ, ಅದಕ್ಕೆ ಸುಮ್ಮನೆ ಒಣ ಇದ್ದಾನೆ ಇದ್ದಾನೆ, ನಾವು ಇದ್ದಾನೆ ದೇವರಿಗೆ ಇರೋದು ಇಲ್ಲ ಅಂತ ಹೊರಟು ಹೋಗೋದೇನಿಲ್ಲ, ಇದ್ದೇ ಇರ್ತಾನಲ್ವಾ. ಕೆಲವರು ಇರ್ತಾರೆ, ಬಂದೇ ಬರ್ತಾರೆ ಬಿಡಿ, ಅದಕ್ಕೇನಾಯ್ತು, ನಾವು ಕರಿಬೇಕಾಗಿಲ್ಲ, ಆ ಥರ ಇಲ್ಲ ಅಂದ್ರೆ ಆ ಬೇಸರ ಬಂದಾಗೆಲ್ಲ ಒಂದು ಟ್ಯಾಬ್ಲೆಟ್ ಹಾಕೋಬೇಕು, ನೋವು ಬಂದಾಗೆಲ್ಲ ಚೂರು ಟ್ಯಾಬ್ಲೆಟ್ ಹಾಕೊಂತಾರಲ್ಲ, ಆ ಥರ ಏನದು? ಈ ಬೇಸರ ಬೇಡ, ನನ್ನ ಬದುಕಿರೋದೇ ಇವನ ಸ್ಮರಣೆಗೆ, ಇಷ್ಟು ಕಾಲ ಇವನ ಸ್ಮರಣೆಯೇ ನನ್ನ ಬದುಕಿನ ಪ್ರಯೋಜನ ಎಂಬುದು ಗೊತ್ತಿಲ್ಲದೆ ಕತ್ತೆ ಅಂತೆ ಬದುಕಿದೆ, ಇನ್ನಾದರೂ ಸ್ಮರಣೆ ಮಾಡಬೇಕು ಅಂತ ಟ್ಯಾಬ್ಲೆಟ್ ಹಾಕ್ಕೊಂಡ್ರೆ ಆವಾಗ ಬೇಸರ ಚೂರು ಸರಿಯುತ್ತೆ. ನಾ ಹೋಗಲ್ಲದು ಪಕ್ಕೆ ಕೂತಿರುತ್ತದೆ, ಅದು ನಮ್ಮ ಪಕ್ಕದಲ್ಲಿ ಫ್ರೆಂಡ್ ತರ ಕೂತೇ ಇರುತ್ತೆ, ಅದು ಎಷ್ಟು ಸಲ ಬೈದ್ರು ಹೊಡೆದ್ರು ಛೀ ಅಂದ್ರು ನಾಚಿಕೆ ಇರಲ್ಲ, ಮತ್ತೊಂದು ಕೂತಿರುತ್ತದೆ. ಅದಕ್ಕೆ ಹೇಳ್ತಾರೆ, ಆ ಬೇಸರವನ್ನು ಓಡಿಸಬೇಕು. ಬೇಸರ ಓಡಿಸಬೇಕಾದ್ರೆ ಏನಾಗಬೇಕು? ಬದುಕಿನ ನಿಜವಾದ ಗುರಿ ಏನು ಎಂಬುದರ ಅಖಂಡವಾದ ನೆನಪಿತ್ತ, ಯಾಕೆ ನಾನು ಬದುಕಿದ್ದೇನೆ ಏನು ಮಾಡಬೇಕು ಎಂಬ ನೆನಪಿತ್ತ, ಬೇಸರ ಬರಲ್ಲ. ಆ ನೆನಪಿಲ್ಲ, ಅದಕ್ಕೆ ಬೇಸರ ಬರುತ್ತೆ. ನೆನಪು ಬೇಕಾ? ಕೊಡಬೇಕು. ಯಾರು? ರುದ್ರದೇವರು ಕೊಡಬೇಕು. ರುದ್ರಾಂತರ್ಗದ ಸ್ವಾಮಿಯನ್ನು ಕೇಳಿದರೆ ಬದುಕಿನ ಪ್ರಧಾನ ಗುರಿಯ ನೆನಪನ್ನು ಕೊಡ್ತಾ ಹೋಗ್ತಾರೆ. ಅಪಾನ ಬದುಕಿದ ಇದಕ್ಕೆ 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 ಅಂತ ಕೊಟ್ಟು ಗಾಡಿ ಓಡಿಸ್ತಾ ಇರ್ತಾರೆ. ಇನ್ನ ಹೇಳ್ತಾರೆ, ಘನವಾಗಿ ನಾನಾ ಕರ್ಮಕ್ಕೆ ಮುಖ್ಯ ಸಾಧನ ಗುಣಿಸು ಈ ಯುಗದಲ್ಲಿ ಶ್ರೀಕೃಷ್ಣ ಸ್ಮರಣೆ. ಈ ಎಲ್ಲಾ ಕರ್ಮಗಳು ಮಾಡುವಾಗ ಘನವಾಗಿ ನಾನಾ ಕರ್ಮಕ್ಕೆ ಮುಖ್ಯ ಘನವಾಗಿ ಸಾಧನ ಯಾವುದು ಅಂದರೆ, ಬೇಕಾದ್ರೆ ಎಲ್ಲ ಪುಸ್ತಕಗಳು ತೆಗೆದು ನೋಡು, ಎಲ್ಲ ಗ್ರಂಥಗಳು ತೆಗೆದು ನೋಡು, ಈ ಯುಗದಲ್ಲಿ ಶ್ರೀಕೃಷ್ಣ ಸ್ಮರಣೆ. ಅಲ್ಲರಿ ನಾವು ಬೇರೆ ಬೇರೆ ದೇವರ ರೂಪ ಚಿಂತನೆ ಮಾಡ್ತೀವಿ, ಮಾಡ್ರಿ ಯಾರು ಬೇಡ ಅಂದ್ರು. ಪ್ರಧಾನ ವಿಶೇಷವಾದ ರೂಪ ಯಾವುದು? ನಾವು ಚಿಂತನೆ ಮಾಡಲೇಬೇಕಾದ ರೂಪ ಕೃಷ್ಣ ರೂಪ. ಅದ್ಯಾಕಷ್ಟು ಅದೇ ಅಂದ್ರೆ, ಹಿಂದಿನ ಯುಗಕ್ಕೆ ಯಾರು ನಿಯಾಮಕನೋ ಅವನೇ ಈ ಯುಗದಲ್ಲಿ ಸ್ಮರಣೆಗೆ. ನಾವೆಲ್ಲ ಶ್ರೀಕೃಷ್ಣ ಅರ್ಪಣಮಸ್ತು. ಸತ್ಯನಾರಾಯಣ ಪೂಜಾ ಮಾಡಿದ್ರು, ಅನಂತನ ಪೂಜಾ ಮಾಡಿದ್ರು ಅನಂತಾರ್ಪಣಮಸ್ತು ಅಂತ ಯಾರು ಹೇಳಲ್ಲ. ಶ್ರೀಕೃಷ್ಣ ಅರ್ಪಣಮಸ್ತು ಅಂತ ರುದ್ರದೇವರು ಪೂಜಾ ಮಾಡಿದ್ರು ಅಲ್ಲೂ ಹೇಳ್ತಾರೆ ಶ್ರೀಕೃಷ್ಣ ಅರ್ಪಣಮಸ್ತು ಅಂತ ಹೇಳ್ತಾರೆ ಅವರು. ಅವರು ಕೂಡ ಯಾರು ಸ್ಮಾರಕರು ಅಂತ ಇರ್ತಾರೆ, ಯಾರಿರ್ತಾರೆ ಅವರು ಕೂಡ ಕೊನೆಗೆ ಹೇಳಬೇಕಾಗಿದ್ದು ಯಾರು ಕೂಡ ಮಹೇಶ್ವರಾರ್ಪಣಮಸ್ತು ಅಂತ ಯಾರು ಹೇಳಲ್ಲ. ಸಾಮಾನ್ಯವಾಗಿ ಎಲ್ಲರೂ ಹೇಳುದು ಶ್ರೀಕೃಷ್ಣ ಅರ್ಪಣಮಸ್ತು ಅಂತಲ್ಲ. ಯಾಕೆ? ಯುಗದ ನಿಯಾಮಕ ಭಗವಂತನ ಮೂರ್ತಿ. ಅದು ಗೊತ್ತಿಲ್ಲದವರು ಮಾಡ್ಕೊಂಡು ಅಂತಾರೆ. ಗೊತ್ತಿದ್ದವರು ಹಿಂದಿನವರು ಅದ್ವೈತಿಗಳಾದ್ರು ದ್ವೈತಿಗಳಾದ್ರು ಸ್ಮಾರ್ತರಾದ್ರು ಶ್ರೀವೈಷ್ಣವರಾದ್ರು ಯಾರೇ ಆದರೂ ಹಿರಿಯರಿದ್ರೆ ಅವರು ಯಾರು ಬ್ರಹ್ಮಾರ್ಪಣ ಯಾವುದಂಬಲ್ಲ. ಎಲ್ಲರೂ ಶ್ರೀಕೃಷ್ಣಾರ್ಪಣಮಸ್ತು ಅಂತ ಹೇಳೋದೇನೇ ಪದ್ಧತಿ. ಇನ್ನು ಮಧ್ಯೆ ಬಂದವರು ಅವರು ಟ್ವಿಸ್ಟ್ ಮಾಡಿಕೊಂಡು ಹೋಗಿರ್ಬೋದು, ಇಲ್ಲ ಅಂದಿಲ್ಲ. ಇದೇ ಹಿಂದಿನ ಇದು ಮುಖ್ಯ ಸಾಧನ ಗುಣಿಸು ಈ ಯುಗದಲ್ಲಿ ಶ್ರೀಕೃಷ್ಣ ಸ್ಮರಣೆ. ಹೇಗೆ ಮಾಡಬೇಕು? ಕ್ಷಣವೊಂದು ಮಾಡಿದರೆ ಈ ಯುಗದಲ್ಲಿ ಕೃಷ್ಣ ಸ್ಮರಣೆ ಒಂದು ಕ್ಷಣ ಮಾಡಿದರೆ ಎಷ್ಟು ಬರುತ್ತೆ? ಅನಂತಾನಂತ ಬಹು ಜನ್ಮದಲ್ಲಿ ಮಾಡಿದ ಸತ್ಕರ್ಮವು ಎಣಿಕೆ ಮಾಡಿದ ರಾಕೆ ಇದಕ್ಕೆ ಸರಿಬಪ್ಪದೆ ಹೇಳ್ತಾರೆ. ಅನಂತ ಅಂತ ಹೇಳಿ ಸರಿ ಹೋಗ್ತಿತ್ತು. ಅನಂತ ಜನ್ಮದಲ್ಲಿ ಇನ್ನ ಸಾಕಾಗಿಲ್ಲ ಅವರಿಗೆ, ಅನಂತಾನಂತ ಇನ್ನ ಸಾಕಾಗಿಲ್ಲ ಅವರಿಗೆ, ಅನಂತಾನಂತ ಬಹು ಜನ್ಮದಲ್ಲಿ ಏನು ಆ ಜನ್ಮದಲ್ಲಿ ಒಂದು ಪಾಪಕರ್ಮ ಮಾಡಿರಬಾರ್ದು, ಎಲ್ಲ ಸತ್ಕರ್ಮಗಳೇ ಮಾಡಿರ್ಬೇಕು ಹೇಳ್ತಾರೆ. ಅನಂತಾನಂತ ಬಹು ಜನ್ಮದಲ್ಲಿ ಮಾಡಿದ ಸತ್ಕರ್ಮವೋ ಎಣಿಕೆ ಮಾಡಿದರಾಗೆ ಇದಕ್ಕೆ ಸರಿಬಂಪದೆ. ಕಲಿಯುಗದಲ್ಲಿ ಶ್ರೀಕೃಷ್ಣನ ನಾಮ ಒಂದು ಕ್ಷಣದಲ್ಲಿ ಕೂಗಿ ಕರೆದರೆ ಬರುವಷ್ಟು ಪುಣ್ಯ ಅಷ್ಟು ಕರ್ಮ ಅನಂತಾನಂದ ಜನ್ಮದಲ್ಲಿ ಸತ್ಕರ್ಮ ಮಾಡಿದರೂ ಬರಲ್ಲ. ಅದು ಕಲಿಯುಗದಲ್ಲಿ ಬರುತ್ತೆ. ಮನುಜ ಕೇಳಲು ಮಾತು ಅತಿರಹಸ್ಯ. ಎಲ್ಲ ಇದು ಬಹಳ ರಹಸ್ಯ, ಹೇಳ್ತೇನೆ ಕೇಳು. ಪ್ರಣವ ಹಿಡಿದು ವಾಯು ಜಠರವನೆ ತುಂಬಿ ಗಣನೆ ಇಲ್ಲದ ತಪಸ್ಸು ಮಾಡಲ್ಯಾಕೆ. ಏನು ಗಾಳಿಯನ್ನು ತುಂಬಿ ಪ್ರಾಣಾಯಾಮ ಮಾಡಿ ಓ ತಪಸ್ಸು ಮಾಡ್ತೀವಲ್ಲ ಅಂದ್ರೆ ಮಾಡಬೇಡಿ ಎನ್ನುವ ಉದ್ದೇಶ ಅಲ್ಲ, ಅದಕ್ಕಿಂತ ಇದು ಜಾಸ್ತಿ ಕೂತಿದೆ ಅಂತ ಹೇಳ್ತಾ ಇದ್ದಾರೆ. ಪ್ರಣವ ಹಿಡಿದು ವಾಯು ಜಠರವನೆ ತುಂಬಿ ಗಣನೆ ಇಲ್ಲದ ತಪಸ್ಸು ಮಾಡಲ್ಯಾಕೆ. ಏನಾಗುತ್ತೆ? ಕೊನೆಗೆ ಪೂರೈಸಲು ನಮಗೆ ಬೇಕಾದ ಪುಣ್ಯ, ಭಗವಂತನ ದರ್ಶನ, ಗುರುಗಳ ದರ್ಶನ, ಭಗವಂತನ ದರ್ಶನಕ್ಕೆ ಬೇಕಾದ ಪುಣ್ಯ ಆ ಕರ್ಮದಿಂದ, ಪ್ರಾಣಾಯಾಮದಿಂದ, ಏನು ಓಂಕಾರದಿಂದ ವಾಯುವನ್ನು ತುಂಬಿ ಏನು ಮಾಡಿದ್ರು ಏನು ಪುಣ್ಯ ಬರುತ್ತಲ್ಲ, ಬರಲ್ಲ ಅಂತ ಹೇಳಿಲ್ಲ, ಬರುತ್ತೆ. ಆದರೆ ಅದು ಕೊನೆಗೆ ಪೂರೈಸದು, ಅಂದರೆ ನಮಗೆ ಬೇಕಾದ್ದು ಕೊಡಲ್ಲ ಪುಣ್ಯ. ಪುಣ್ಯ ಕೊಡುತ್ತೆ, ಎಷ್ಟು ಬೇಕೋ ಅಷ್ಟು ಕೊಡಲ್ಲ. ಕರ್ಮಠನಾದರೆ ಬರೀ ಕರ್ಮನೇ ಮಾಡ್ತಾ ಅವಣ ಕೂತರೆ ಏನಾಗುತ್ತೆ? ದಣಿದು ಕರ್ದಮ ವಾರಿ ಕೂಡಿದಂತೆವೋ. ತುಂಬಾ ದಣಕೊಂಡು ಸ್ನಾನ ಮಾಡಬೇಕು ಅಂತ ಹೋಗಿ ಕೆಸರಲ್ಲಿ ಮುಳುಗಿದರೆ ಏನಾದ್ರೂ ಇದೆಯಾ? ದಣಕೊಂಡವನಿಗೆ ಶುದ್ಧವಾದ ನೀರಲ್ಲಿ ಸ್ನಾನ ಮಾಡಿದರೆ ಅವನ ಮಲ ಹೋಗುತ್ತೆ, ಶಾರೀರಿಕ ಮಲ ಹೋಗುತ್ತೆ, ಅದಷ್ಟೇ ಅಲ್ಲದೆ ಅವನ ದಣುವಿಕೆ ಹೋಗುತ್ತೆ. ಕೆಸರು ನೀರಲ್ಲಿ ಮುಳುಗಿದ್ರೆ ಇನ್ನಷ್ಟು ಅಪ ಅಂತ ಬರುತ್ತಾನೆ, ಮೈ ತುಂಬಾ ಇದಾಗಿ ಬಿಡುತ್ತೆ, ಮಲ ತುಂಬಿ ಬಿಡುತ್ತೆ. ದಣಿದು ಕರ್ದಮ ಬಾರಿ ಕೂಡಿದಂತೆವೋ ಇಲ್ಲಿ ಹೇಳುತ್ತಾರೆ. ಹಾಗಾದ್ರೆ ಏನ್ ಮಾಡ್ಬೇಕು? ವೇದೋಕ್ತ ಕರ್ಮ ಅನುಷ್ಠಾನ ಮಾಡಬೇಕು ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಶ್ರವಣ ಮಾಡು, ಧ್ಯಾನ ಮಾಡು ಅಂತ ಕೇಳ್ತಾರೆ. ಯಾವ್ದು ಮಾಡಬೇಕು, ಯಾವ್ದು ಬಿಡಬೇಕು, ಎಲ್ಲ ಮಾಡುವುದು ಅಲ್ಲ. ಎಲ್ಲ ಅಂದ್ರೆ ಎಷ್ಟೆಷ್ಟು ಮಾಡಬೇಕು? ಕರ್ಮ ಎಷ್ಟು ಮಾಡಬೇಕು, ಶ್ರವಣ ಎಷ್ಟು ಮಾಡಬೇಕು, ಧ್ಯಾನ ಎಷ್ಟು ಮಾಡಬೇಕು, ಇವೆಲ್ಲ ಎಷ್ಟೆಷ್ಟು ಮಾಡಬೇಕು, ಪರ್ಸೆಂಟೇಜ್ ಹೆಂಗೆ ಹೇಳ್ತಾರೆ, ಚೆನ್ನಾಗಿ ಹೇಳ್ತಾರೆ. ದಿನ ಪ್ರತಿದಿನದಲ್ಲಿ ಕರ್ಮ ಸಂಕೋಚದಲ್ಲಿ ಇಲ್ಲಿ ಬರುತ್ತೆ, ಕುತ್ತಿಗೆ ಹಿಡಿಯುತ್ತೆ. ಕರ್ಮ ಸಂಕೋಚ ಮಾಡಿಕೊಳ್ಳಿ ಕೂಡಲೇ. ಕೆಲವರು ಸಂಕೋಚ ಎಷ್ಟು ಮಾಡ್ತಾರೆ ಅಂದರೆ, ಆಚಮನ ಮಾಡಿದರೆ ಸಾಕು, ಬರೇ ಒಂದು ಸ್ನಾನ ಮಾಡಿ ಮುದ್ರೆಣಾಮ ಹಾಕೊಂಡ್ಬಿಟ್ಟು ಒಂದು ಆಚಮನ ಮಾಡಿ ದೇವರು ಸಾಲ್ಯೂಟ್ ಮಾಡಿ ಹೋಗಿ ಸಿ ಡಿ ಹಾಕೊಂಡು ಕೇಳ್ತಾ ಇರ್ತಾರೆ. ಶ್ರವಣ ಮುಖ್ಯ, ನೀವೇ ಹೇಳಿದ್ರ ಸಂಕೋಚ ಮಾಡಿ, ಕರ್ಮ ಸಂಕೋಚ ಮಾಡಿ ಅಂದ್ರೆ ಎಷ್ಟೆಲ್ಲ ಮಾಡ್ಲೇಬೇಕೋ ಅದನ್ನ ಸಂಕೋಚ ಅಂತ ಕರೆದ್ರು. ಅಂದ್ರೆ ಇವಾಗ ನಮಗೆ ಅನೇಕ ಮಂಜರಿಯಲ್ಲಿ ಕೊಟ್ಟಿದ್ದು ವಿಸ್ತಾರ ಅಂತ ತಿಳ್ಕೊಬೇಡ, ಅದು ಬಹಳ ಸಂಕೋಚ ಮಾಡಿ ಕೊಟ್ಟಿದ್ದದು. ಅದರಲ್ಲಿ ಎಷ್ಟು ಸಂಕೋಚ, ಮಿನಿಮಮ್ ದೇವರ ಪೂಜಾ ಮಾಡಲೇಬೇಕು. ಆದ ಮೇಲೆ ಅಲ್ಲ, ದೇವರ ಪೂಜಾ ಮಾಡಬೇಕು ಅಂತ ಕೊಟ್ಟಾಗ ಮತ್ತೆ ಅದಕ್ಕೊಂದು 20 ಪ್ರತಿಮಾ 40 ಪ್ರತಿಮಾ ಅದಕ್ಕೊಂದು 60 ಸಾರಿಗ್ರಾಮ ಎಲ್ಲ ಇಟ್ಕೊಂಡು ಮಾಡಿ ವಿಸ್ತಾರ ಪೂಜೆ ಒಂದು 5 ಗಂಟೆದ್ದು ಕೊಡ್ಬೇಡ. ಸಾಕು, ದೇವರು ಬೇಕು, ಆ ಪ್ರತಿಮಾದಲ್ಲಿ ದೇವರನ್ನು ನೋಡಬೇಕು, ಆ ಸಾಲಿಗ್ರಾಮ ದೇವರು ನೋಡಬೇಕು, ಪೂಜೆ ಆಗಬೇಕು. ಎಷ್ಟು ಮುಗಿಬೇಕು ಅಷ್ಟು ಕೊಡು. ಇದು ಕರೆಕ್ಟಾಗಿ ನಮ್ಮ ಅರಣ್ಯಕಾಚಾರ ಕೊಟ್ಬಿಡ್ತಾರೆ, ಇಷ್ಟೊತ್ತು ಜಪ ಮಾಡು, ಇಷ್ಟೊತ್ತು ಪೂಜಾ ಮಾಡು, ಇಷ್ಟೊತ್ತು ಇದು ಮಾಡು, ಇಷ್ಟಕ್ಕಂತ ಜಾಸ್ತಿ ಬೇಡ, ನೀನು ಹಣೆ ಬಾರಕ್ಕಿಲ್ಲ, ಹೆಚ್ಚು ಗಹೆಯಲ್ಲಿ ಕೊಡಬೇಕು. ಧ್ಯಾನದಲ್ಲಿ ಹೆಚ್ಚು, ವಿಶೇಷವಾಗಿ ಗ್ರಂಥ ಅವಲೋಕನದಲ್ಲಿ ಕೊಡು, ಶ್ರವಣದಲ್ಲಿ ಕೊಡು, ಚಿಂತನೆಯಲ್ಲಿ ಕೊಡು. ಕರ್ಮ ಎಷ್ಟು ಮಾಡಲೇಬೇಕು ಮಾಡು, ಯಾವುದೂ ಬಿಡಬೇಡ, ಸಂಕೋಚ ಮಾಡು. ಒಂದು ದಿನ ಪ್ರತಿದಿನದಲ್ಲಿ ಕರ್ಮ ಸಂಕೋಚದಲ್ಲಿ ವನಧಿಶಯನನ ನಾಮ ಮಂಗಳ ಶ್ರವಣ. ಈ ಭಗವಂತನ ಕಥಾಶ್ರವಣ, ಶಾಸ್ತ್ರದ ಚಿಂತನ ಇವೆಲ್ಲ ಹೆಚ್ಚು ಮಾಡಬೇಕು. ಅನಿಲನ್ನ ಪಾದವ ಸ್ಮರಿಸುತ್ತ ಮಾಡಿದ ಮನುಜಂಗೆ. ಇದು ಹೇಳ್ತಾರೆ, ನಾವೆಲ್ಲ ಮಾಡ್ತೀವಿ, ಏನದು ದಿನಪ್ರತಿದಿನದಲ್ಲಿ ಕರ್ಮ ಸಂಕೋಚ ಮಾಡಿಕೊಂಡು ದೇವರ ನಾಮ ಶ್ರವಣ ಎಲ್ಲ ಮಾಡ್ತಾ ಬರ್ತಾ ಇರ್ತೀವಿ. ಆದರೆ ಪ್ರತಿಯೊಂದು ಕಡೆ ಅನಿಲನ್ನ ಪಾದವ ಸ್ಮರಿಸುತ್ತ ಮಾಡಿದ ಮನುಜಗೆ. ವಾಯುದೇವರನ್ನ ಯಾವಾಗ ಅಂದರೆ ಆ ಕರ್ಮ ಮಾಡುವಾಗ, ನೆನೆಯುವಾಗ, ಶ್ರವಣ ಮಾಡುವಾಗ ವಾಯುದೇವರೇ ಮಾಡಿಸ್ತಾ ಇದ್ದಾರೆ. ಈಗ ಬರಲ್ಲ ನೋಡಿ, ಇದು ಬರಲ್ಲ. ಬೇಕಾದ್ರೆ ಕರ್ಮ ಮಾಡುವಾಗ ಬಾಯಿಯಿಂದ ಭಾರತೀರಣ ಮುಖ್ಯ ಪ್ರಾಣಾಂತರ್ಗತ ಅಂತ ಬಂದಿರಬಹುದು. ಕರ್ಮ ಮಾಡುವಾಗ ವಾಯುದೇವರ ನೆನಪು, ವಾಯುದೇವರೇ ಮಾಡಿಸ್ತಾ ಇದ್ದಾರೆ ಎಂಬ ನೆನಪು ಬರಲ್ಲ, ಬಾಯಿಯಿಂದ ಭಾರತೀರವಣ ಮುಖ್ಯ ಪ್ರಾಣಾಂತರ್ಗತ ಅಂತ ಬಂದಿರುತ್ತೆ. ಹೌದಾ ಅಲ್ಲ ಹೇಳಿ? ಸ್ಲಿಪ್ ಆಗಿ ಹೋಗ್ತಾ ಇರುತ್ತೆ. ವಾಯುದೇವರ ನೆನೆಯಲಿಂದ ನಾವು ವಾಯುದೇವರ ನೆನೀತಾ ಇದ್ದೀವಿ. ಎಲ್ಲಿ ಕರ್ಮ ಸ್ಟಾರ್ಟಿಂಗ್ ಅಲ್ಲಿ ಭಾರತೀಯರಮ್ಮ ಮುಖ್ಯ ಪ್ರಾಣ ಅಂತರ್ಗತ ಅಂತ ಹೇಳ್ತೀವಿ, ಯಾಕಂದ್ರೆ ವಾಯುದೇವರಲ್ಲೋ ನಾವೆಲ್ಲೋ. ಕರ್ಮ ಮುಗಿಯೋ ಪರ್ಯಂತ ಇದ ತಲೆ ಎಲ್ಲೋ ಮಾರುಕಟ್ಟೆಯಲ್ಲಿ ಓಡಾಡ್ತಾ ಇರುತ್ತೆ, ವಾಯುದೇವರ ಸ್ಮರಣೆ ಇಲ್ಲ. ಮತ್ತೆ ಮುಗಿದ ಮೇಲೆ ಕೃಷ್ಣಾರ್ಪಣ ಬಿಡ್ಲಿಕ್ಕೆ ಅವಾಗ ಬಾಯಿಯಿಂದ ಬರ್ತಾ ಇರುತ್ತೆ. ಹೌದಾ? ವಾಯುದೇವ ನೀವೇ ಹೇಳಿ, ಬೆಳೆ ಆ ಕರ್ಮ ಮುಗಿದು ಆ ಮರಣ ಮೊದಲಿಂದ ಕೊನೆ ಪರ್ಯಂತ ವಾಯುದೇವರ ನೆನಪು ನಮ್ಮ ತಲೆಯಲ್ಲಿರುತ್ತಾ? ಇರಲ್ಲ, ಬಾಯಲ್ಲಿರುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಅನಿಲನ್ನ ಪಾದವ ಸ್ಮರಿಸುತ್ತ ಮಾಡಿದ ಮನುಜರಿಗೆ. ಈ ರೀತಿಯಾಗಿ ಕರ್ಮಾನುಷ್ಠಾನ, ವಾಯುದೇವರನ್ನ ಕರ್ಮದೊಳಗೆ ತಮ್ಮೊಳಗೆ ಯಾರು ನೆನಪಿಟ್ಟುಕೊಂಡು ಮಾಡುತ್ತಾ ಬರ್ತಾರೆ ಅವರಿಗೇನು ಫಲ ಅಂದ್ರೆ, ಮೊದಲು ಎಕ್ಸ್ಟ್ರಾ ಪ್ರಾಫಿಟ್ ಕೊಟ್ಬಿಡ್ತಾರೆ. ವಿಷಯ ಜನನವಾಗದು, ಬೇರೆ ಕಡೆಗೆ ಮನಸ್ಸು ಹೋಗೋದೇ ಇಲ್ಲ. ಯಾಕ್ರಿ ಹೋಗಲ್ಲ ಅಂದ್ರೆ, ವಾಯುದೇವರು ಆಕಣಾಶ್ಮ ಸಮ ಅಂತ ದೈತ್ಯರು ಅವರ ಮನಸ್ಸನ್ನ ಬೇರೆ ಕಡೆ ಸೆಳಿಲಿಕ್ಕೆ ನೋಡಿದರೆ, ಅವರನ್ನ ಮುಟ್ಟಲಿಕ್ಕೆ ನೋಡಿದರೆ ದೈತ್ಯರೇ ಪುಡಿ ಪುಡಿ ಆಗಿಬಿಡ್ತಾರೆ. ಅಷ್ಟೇ ಅಲ್ಲ, ವಾಯುದೇವರ ಚಿಂತನೆ ಯಾರು ಮಾಡುತ್ತಾರೋ ಅವರನ್ನ ಮುಟ್ಲಿಕ್ಕೆ ಬಂದ ದೈತ್ಯರ ಕರ್ಮಗಳು ಹಾಗೆ ಆಗುತ್ತೆ. ಹಾಗಾದರೆ ನಮ್ಮಲ್ಲಿ ವಿಷಯದ ಕಡೆ ನಾನಾ ರೀತಿಯಾದ ಆಸೆಗಳು, ಬರಬಾರದ ಆಸೆಗಳು ಹುಟ್ಟುತ್ತಾ ಇವೆ ಅಂದ್ರೆ, ನಾವು ಕರ್ಮಾನುಷ್ಠಾನ ಮಾಡುವಾಗ ವಾಯುದೇವರ ಪಾದ ನೆನೆಯುತ್ತಾ ಇಲ್ಲ ಅಂತ ಅರ್ಥ. ಹಾಗಾದರೆ ಕರ್ಮಾನುಷ್ಠಾನ ಮಾಡುವಾಗ ಒಳಗೆ ವಾಯುದೇವರ ನೆನಪು ಯಾರಿಗಿರುತ್ತೋ ಅವರಿಗೆ ಆ ವಿಷಯದ ನಾನಾ ನೆನಪುಗಳು ಕಡಿಮೆ 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 ಆಗ್ತಾ ಹೋಗುತ್ತೆ. ಅಂದ್ರೆ ಟೆಸ್ಟ್, ಅನ್ನ ಆಯಿತು ಅಂದ್ರೆ ಅನ್ನಕ್ಕೆ ಇಟ್ಟಿವಿ, ಅಕ್ಕಿ ತೊಳೆದಿಟ್ಟಿವಿ, ಆಯ್ತಾ ಅಂದ್ರೆ ಮುಟ್ಟಿ ನೋಡಬೇಕಲ್ಲ, ಇದು ಮುಟ್ಟಿ ನೋಡೋದು. ಓಹೋ, ನಮ್ಮಲ್ಲಿ ವಿಷಯಗಳ ಆಸೆ ತುಂಬ ಬರ್ತಾ ಇದೆಯಾ ಅಂದ್ರೆ ಅಲ್ಲೇನೋ ಸ್ವಲ್ಪ ರಿಪೇರ್ ಮಾಡಬೇಕು, ವಾಯುದೇವರ ಸ್ಮರಣೆ ಕಡಿಮೆ ಆಗಿದೆ, ಬರೇ ಬಾಯಿಂದ ಬರ್ತಾ ಇದೆ ಅಂತ ಅರ್ಥ, ಮನಸ್ಸಿಗೆ ಬಂತ ಅದು ಕಡಿಮೆ ಆಗುತ್ತೆ. ಮಿನಗುವ ಇಂದ್ರಿಯಗಳು, ಮಿನಗುವ ಇಂದ್ರಿಯಂಗಳು, ಮನ, ಪ್ರಾಣ, ಆತ್ಮ, ಘನ, ಸ್ಥೈರ್ಯ, ಸ್ಥೈರ್ಯ, ಹ್ರೀ, ಶ್ರೀ, ಸತ್ಯವೋ, ವಿನಯ, ವಿದ್ಯದ ಧರ್ಮ ಜ್ಞಾನ ಆಚಾರದಿ ಇನಿತು ಸಿದ್ಧಿಸಿ ಅವಗೆ ಕೆಡದಿಪ್ಪವೋ. ವಾಯುದೇವರನ್ನ ಯಾರು ಕರ್ಮಾನುಷ್ಠಾನ ಮಾಡುವಾಗ, ಜ್ಞಾನ ಪಡ್ಕೊಳ್ಳುವಾಗ ವಾಯುದೇವರನ್ನು ಅವಶ್ಯವಾಗಿ ವಾಯುದೇವರೇ ಕೊಡ್ತಾ ಇದ್ದಾರೆ, ವಾಯುದೇವರೇ ಕೊಡ್ತಾ ಇದ್ದಾರೆ ಅಂತ ನೆನಪಿದ್ದು ಯಾರು ವಾಯುದೇವರ ನೆನಪಿಂದ ಪಡ್ಕೊಳ್ತಾರೋ ಅವರಿಗೆ ಮಿನಗುವ ಇಂದ್ರಿಯಂಗಳು, ಇಂದ್ರಿಯಗಳು ಹೊಳೆಯುತ್ತಾ ಇರುತ್ತೆ. ಅಂದ್ರೆ ಹೊಳೆಯೋದು ಅಂದ್ರೆ ಏನು ಅಂದ್ರೆ ಇಂದ್ರಿಯಗಳೆಲ್ಲ ದೇವರ ಕಡೆಗೆ, ಏನೇನು ಕರ್ಮಗಳಾಗ್ತಾ ಇರುತ್ತೆ ದೇವರ ಚಿಂತನೆ ಬರ್ತಾ ತಾನಾಗಿ ಬರ್ತಾ ಇರುತ್ತೆ. ಹಾಗೆ ಮನ, ಪ್ರಾಣ, ಆತ್ಮ, ಘನ, ಧೈರ್ಯ, ಸ್ಥೈರ್ಯ, ಹುರಿ, ಶ್ರೀ, ಮಾಡಬಾರದ ಕೆಲಸದಲ್ಲಿ ಹುರಿ ನಾಚಿಕೆ, ಶ್ರೀ ಒಳ್ಳೆ ಸಂಪತ್ತು, ಸತ್ಯವೋ ವಿನಯ ವಿದ್ಯದ ಧರ್ಮ ಜ್ಞಾನ ಆಚಾರದಿ. ಅರೆ ವಿದ್ಯದ ಧರ್ಮ ಜ್ಞಾನ ಅಂತಲ್ಲ, ವಿನಯದಿಂದ ಕೂಡಿಕೊಂಡ ವಿದ್ಯಾ, ಅದರಿಂದ ಕೂಡಿಕೊಂಡ ಧರ್ಮ, ಅದರಿಂದ ಕೂಡ ಜ್ಞಾನ, ಅದರಿಂದ ಕೂಡಿಕೊಂಡ ಆಚಾರ. ಎಷ್ಟೇ ಆಚಾರ ಜ್ಞಾನ ಎಲ್ಲ ಇದ್ರೂ ಕೂಡ ವಿನಯ ಇರಬೇಕು. ಏನದು, ನನ್ನ ಹತ್ರೇ ಎಲ್ಲ ಇದೆ, ಇನ್ಯಾರಿಗೂ ಇಷ್ಟಿಲ್ಲ ಅಂತ ಅಹಂಕಾರ ಬರಬಾರದು. ಎಲ್ಲೆಲ್ಲಿ ಹೆಚ್ಚಿಗೆ ಕಂಡ್ರೆ ನಮಗಿಂತ ತಲೆಬಾಗಬೇಕು, ಪರಮಾತ್ಮನ ಸಂಕಲ್ಪ, ದೊಡ್ಡವರಿದ್ದಾರೆ ಅಂತ ನಮಸ್ಕಾರ ಮಾಡಬೇಕು. ಹೀಗೆ ಆಗಿಬಿಡುತ್ತಂತೆ. ಇನಿದು ಸಿದ್ಧಿಸಿ, ವಾಯುದೇವರ ಸ್ಮರಣೆಯಿಂದ ಇಷ್ಟು ಸಿದ್ಧಿ ಆಗುತ್ತೆ. ಅವಾಗ ಕೆಡದಿಪ್ಪವೋ, ಸಿದ್ಧಿ ಮತ್ತೆ ಕೆಟ್ಟೋಗುತ್ತೇನೋ? ಇಲ್ಲ, ಕೆಟ್ಟೋಗೋದೇ ಇಲ್ಲ. ಜನನ ಹಾನಿ ನಾಶ ವಿಜಯ ವಿಠಲರೇಯನ ಗುಣ ಕರ್ಮಾವಳಿ ಮಹಿಮೆ ಶ್ರವಣ ಮಾಡ್ಪಣೆ ಧನ್ಯ. ಆ ವಿಜಯ ವಿಠಲರೇಯನ ಗುಣ ಕರ್ಮಾವಳಿ ಮಹಿಮೆ ಶ್ರವಣ ಮಾಡ್ಪಣೆ ಧನ್ಯ. ಹೌದು, ಹೇಗೆ ನನ್ನ ಒಳಗಿರುವಂತಹ ಬಿಂಬಮೂರ್ತಿ ಇವನ ಗುಣಗಳನ್ನೇ ಇಲ್ಲಿ ನಾನಾ ಅವತಾರಗಳಲ್ಲಿ ಅವನೇ ಬಂದಿದ್ದಾನೆ, ಅವನ ಗುಣಗಳನ್ನೇ ಹೇಳ್ತಾ ಇದ್ದಾರೆ ಅಂತ ತಿಳಿಯುತ್ತಾ ಮಧ್ಯೆ ಮಧ್ಯೆ ಯಾರಾದರೂ ಮಕ್ಕಳಿದ್ರೆ ಪಕ್ಕದಲ್ಲಿ ಅವರ ಕುರಿತು ಆ ಸ್ಕೂಲಿಗೆ ಹೋಗಿರ್ತಾರೆ. ಸ್ಕೂಲಿಗೆ ಹೋದಾಗ ಆ ಮಗು ಏನಾದರೂ ಒಳ್ಳೆ ಸ್ಕಾಲರ್ಶಿಪ್ಪು ಅದು ಇದೋ ಪಡ್ಕೊಂಡಿದ್ರೆ, ಅವರಮ್ಮ ಮಗುವನ್ನು ಕರ್ಕೊಂಡು ಹೋಗಿದ್ರೆ, ಎಲ್ಲರ ಮಧ್ಯೆ ನಿಮಗೆ ನಿಮ್ಮ ಮಗುವಿಗೆ ಸ್ಕಾಲರ್ಶಿಪ್ ಕೊಡ್ತೀವಿ ಅಂತ ಅನೌನ್ಸ್ಮೆಂಟ್ ಕೊಟ್ಟಿದ್ರೆ, ಮೊದಲೇ ಹೇಳಿದ್ರೆ, ಆ ಸಭೆ ತುಂಬಿದ ಸಭೆಯಲ್ಲಿ ಎಲ್ಲರೂ ಸೇರಿದಾಗ ಅಲ್ಲಿ ಕೂತ್ಕೊಂಡು ಮೈಕಲ್ಲಿ ಇಂಥ ಹುಡುಗ ಹೀಗ್ ಮಾಡಿದ ಹಾಗ್ ಮಾಡಿದ ಅಂತ ಹೇಳುವಾಗ ಆ ತಾಯಿ ಮಗು ಕಡೆ ನೋಡಿ ನೋಡಿ ನೋಡೋ ನಿಂಗು ಹೇಳ್ತಾ ಇದ್ದಾರೆ, ನೋಡು 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 ಅಂತ ಹೇಗೆ ಸಂತೋಷ ಪಡ್ತಾಳೋ, ಮಗುವಿಗೂ ಹೇಳ್ತಾಳೋ ನೋಡೋ ಹೇಳ್ತಾ ಇದೆ ಅಂತ ಹೇಳಿ. ಹಾಗೆ ನಾವು ಈ ಮೈಕಲ್ಲಿ ದೇವರ ಕುರಿತು ಹೇಳುವಾಗ ನಾವು ನಮ್ಮ ಪಕ್ಕದ ಎಲ್ಲರೂ ಕೂಸು ಯಾರು ನಮ್ಮ ಬಿಂಬಮೂರ್ತಿ ಅವನ ನೆನೆದು ನೋಡೋ ನಿಮ್ಗೆ ಹೇಳ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಅಂತ ಅವನು ಹೇಳಿ ನಾವು ಸಂತೋಷ ಪಡಬೇಕು. ಹೀಗೆ ಶ್ರವಣ ಮಾಡಿದರೆ ಸರಿಯಾಗುತ್ತೆ. ಇಲ್ಲ, ಶ್ರವಣ ಶ್ರವಣವೇ ನಾವು ನಾವೇ ಆಗಿರುತ್ತೇವೆ. ಒಟ್ಟಾರೆ ಶ್ರವಣ ಮಾಡುವಾಗ ಅವನ ನೆನಪು ಬಂದಿರಬೇಕು. ಅದಕ್ಕೆ ಹೇಳ್ತಾ ಇದ್ದಾರೆ ಜನನ ಹಾನಿ ನಾಶ. ಈಗ ಶ್ರವಣ ಮಾಡಿದ್ರೆ ಏನಾಗುತ್ತೆ? ಹುಟ್ಟೇ ಇಲ್ಲ. ಹೇಳ್ತಾ ಇದ್ದಾರೆ ವಿಜಯ ವಿಠಲರೇಯನ ಅಲ್ಲ. ಹೀಗೆ ಕೇಳಿದರೆ ಜನನ ಹಾನಿ ಅಂತ ಹೇಳ್ಬೋದಾಗಿತ್ತು. ಜನನ ಹಾನಿ ನಾಶ ಅಂದ್ರೆ ಜನನದ ಹಾನಿ ಅದಕ್ಕೆ ನಾಶ ಅಂತಾನ? ಹಾಗಲ್ಲ. ಜನನ ನಾಶ, ಹಾನಿ ನಾಶ ಎರಡು ಬೇರೆ ಬೇರೆ. ಇಲ್ಲದಿದ್ರೆ ಜನನ ಹಾನಿ ನಾಶ ಅಂದ್ರೆ ಜನನಕ್ಕೆ ಹಾನಿ ಅದಕ್ಕೆ ನಾಶ ಅಂದ್ರೆ ಮತ್ತೆ ಹುಟ್ಟೋದು ಅಂತ ಆಗುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತಲ್ಲ, ಅದೇ ತರ ಇಲ್ಲಿ ಅರ್ಥ. ಯಾಕಂದ್ರೆ ಮತ್ತು ಅಪಾರ್ಥ ಆದೀತು, ಅದಕ್ಕೆ ಜನನ ನಾಶ. ಮತ್ತೇನು ಹಾನಿ ಅಂದ್ರೆ ದೇವರ ನೆನಪೇ ಹೋಗಿಬಿಡುತ್ತೆ. ಆ ನಾಶ ವಿಜಯ ವಿಠಲರೇಯನ ಗುಣ ಕರ್ಮಾವಳಿ ಮಹಿಮೆ ಶ್ರವಣ ಮಂಟನೆ ಧನ್ಯ. ಅಲ್ಲ, ನೀವು ಹೇಗೆ ಶ್ರವಣ ಮಾಡ್ತೀರಿ ಅಂತ ವಿಜಯನ ಕೇಳಿದ್ರೆ, ವಿಜಯ ವಿಠಲರೇಯನ ಪುರಂದರದಾಸರು ನನಗೆ ಸ್ವಪ್ನದಲ್ಲಿ ನನ್ನ ಬಿಂಬಮೂರ್ತಿಗೆ ವಿಜಯ ವಿಠಲ ಅಂತ ಈ ಜನ್ಮದಲ್ಲಿ ಹೆಸರಿಟ್ಟು ಕೊಟ್ಟರು. ನಾನು ಏನು ಕೇಳಿದ್ರು ವಿಜಯ ವಿಠಲನ ಮಹಿಮೆ ಅಂತ ಕೇಳುತ್ತೇನೆ. ನೀವು ನಿಮ್ಮ ಹೃದಯದಲ್ಲಿರುವ ದೇವರ ಮಹಿಮೆ ಇದು ಅಂತ ಅವನನ್ನೇನದು ಪಕ್ಕದಲ್ಲಿ ಅವನೊಬ್ಬನ ಇದ್ದಾನೆ ಅಂತ ನೆನೆಸ್ಕೊಂಡು, ಸ್ವಾಮಿ ನಿನ್ನ ಕೊರತೋ ನಿನ್ನ ಕೊರತೋ ನಿನ್ನ ಕೊರತೋ ಹೇಳ್ತಾ ಇದ್ದಾರೆ ಅಂತ ಚಿಂತನೆ ಮಾಡಿದ್ರೆ, ಹೌದಾ ಸರಿ ಒಳಗೆ ಬಚ್ಚಿಟ್ಟುಕೋ ಅಂತ ಆ ಮಗು ಕೃಷ್ಣ ನಮ್ಮನ್ನ ರಕ್ಷಣೆ ಮಾಡುತ್ತಾನೆ. ಬಲ್ಲಿಗೆ ಶ್ರೀಕೃಷ್ಣ ನಾಳೆ ಇರಲ್ಲ, ನಾಳತ್ತು ಇರುತ್ತೆ. ಒಂದು ನಿಮಿಷ, ಇನ್ನೊಂದು ವಿಚಾರ ಹೇಳಬೇಕು ಅಂತಿದೆ. ಈಗ ಇದೇನು ಪ್ರವಚನಗಳಾಗ್ತಾ ಇವೆ, ಎಲ್ಲೆಲ್ಲಿ ಆಗ್ತಾ ಇರೋದೆಲ್ಲ ವಾಟ್ಸಪ್ ಅಲ್ಲಿ ಗ್ರೂಪ್ ಮಾಡಿ ಅದರಲ್ಲಿ ಕಳಿಸ್ತಾ ಇರೋದು ಎಲ್ಲರಿಗೂ ಪ್ರಾಯಶಃ ಎಲ್ಲರಿಗೂ ಗೊತ್ತು. ಇದೇನಾಗ್ತಾ ಇದೆ, ನನ್ನ ಈ ಸೆಲ್ ಫೋನಲ್ಲಿ ವಾಟ್ಸಪ್ನಲ್ಲಿ ಸೇರಿದಂಥ ಕಾಣಿಸ್ಬೇಕಂತ ವಾಟ್ಸಪ್ನಲ್ಲಿ ಈ ಗ್ರೂಪಲ್ಲಿ ಸೇರಿದವರು ನನ್ನ ಕಾಂಟ್ಯಾಕ್ಟ್ ಲಿಸ್ಟ್ ಎಷ್ಟಿದೆ ಗೊತ್ತಾ? 1600 ಹತ್ತಿರ ಬರ್ತಾ ಇದೆ. 1600 ಜನ ಗ್ರೂಪಲ್ಲಿದ್ದಾರೆ. ಒಂದೇ ಚಿಂತನಾ ಗ್ರೂಪ್ 16 ಬ್ಯಾಚ್ ಆಗಿದೆ. ಒಂದೊಂದು ಗ್ರೂಪಿಗೆ 100 ಹೆಚ್ಚು ಮಾಡಲಿಕ್ಕಿಲ್ಲ. ಅದು ಇನ್ನೂ ದಿನಕ್ಕೆ 15-20 ಜನ ನಮ್ಮನ್ನು ಆ್ಯಡ್ ಮಾಡಿ ಮಾಡಿ ಮಾಡಿದ್ದು ಗೊತ್ತಿಲ್ಲದವರೆಲ್ಲ ಕಳಿಸ್ತಾ ಇದ್ದಾರೆ. ಹೀಗೆ ಆ್ಯಡ್ ಮಾಡಿ ಅಂತ ಕಳಿಸೋರು ಒಂದು 20-30 ದಿನಕ್ಕೆ. ಹಾಗೆ ಅವರ ಡೌಟ್ಸ್ ಎಲ್ಲ ಕೇಳೋರು ಒಂದು 20-30 ಜನ, ಅವರೆಲ್ಲ ಮೆಸೇಜ್ ಕಳಿಸ್ತಾರೆ. ಇನ್ನ ಅದಲ್ಲದೆ ನಮಗೆ ಈ ಫೋಟೋ ಸಿಕ್ತು ಆ ಫೋಟೋ ಸಿಕ್ತು ಅಂತ ಪಾಪ ನನಗೆ ಸಹಾಯ ಮಾಡಬೇಕು ಅಂತ ಕಳಿಸೋರು. ಒಟ್ಟಾರೆ ನಾನು ಒಂದು ಸಲ ವಾಟ್ಸಪ್ ಓಪನ್ ಮಾಡಿದರೆ ಅದು ಯಾವಾಗಾದರೂ ನನಗೊಂದು 4 ಹೋಗಿಬಿಡ್ತಾ. ನಾನು ನಿತ್ಯ ಪ್ರವಚನ ಮಾಡಿದ್ದು ಹಾಕಬೇಕು, ಒಂದು ಗ್ರೂಪ್ಗಲ್ಲ 15-16 ಗ್ರೂಪಿಗೆ ಹಾಕ್ತಾ 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 ಬರಬೇಕು. ಎಲ್ಲ ಒಂದೇ ಸಲ ಹಾಕಿದರೆ ತಿರುಗಾ ಮುರುಗಾ ಬಂದ್ಬಿಡುತ್ತೆ ನಿಮಗೆ. ಅದು ಸೀರಿಯಲ್ ಆಗಿ ಬರಬೇಕಾದ್ರೆ ಒಂದು ಹಾಕ್ಬೇಕು ಪ್ರವಚನ, ಒಂದು ಫೋಟೋ ಒಂದು ಪ್ರವಚನ ಹಾಕ್ಬೇಕು, ಅದು 16 ಗ್ರೂಪ್ ಹಾಕ್ಬೇಕು, ಮತ್ತೆ ಇನ್ನೊಂದು ಫೋಟೋ ಇನ್ನೊಂದು ಪ್ರವಚನ ಹಾಕ್ಬೇಕು, ಮತ್ತೆ 16 ಗ್ರೂಪ್ ಪೋಸ್ಟ್ ಮಾಡಬೇಕು. ಇದಕ್ಕೆ ಒಂದು ಗಂಟೆ ಆದರೆ ಮಿಕ್ಕವ್ರನ್ನ ಆ್ಯಡ್ ಮಾಡೋದು ಕಾದುಕೊಂಡಿರ್ತಾರೆ, ಇನ್ನೂ ಆ್ಯಡ್ ಮಾಡಿಲ್ಲ ಆಚಾರರು ಅಂತ. ಇನ್ನೊಂದು ಕಡೆ ನೋಡಿದ್ರೆ ನಮ್ಮ ಕ್ವಶನ್ಸ್ಗೆ ಆನ್ಸರೇ ಕೊಡಲ್ಲ ಆಚಾರರು ಅಂತ. ಇದು ನೋಡಿದ್ರೆ ನಾನು ದಿನಕ್ಕೆ ಬಾಗಿ ಬಿಡ್ತಾ ಇದೆ. ನನ್ನ ಚಿಂತನೆ ಏನು ಏನಿಲ್ಲ, ವಾಟ್ಸಪ್ ಮುಟ್ಟಬೇಕು ಅಂದ್ರೆ ಹೆದರಿಕೆ ಆಗ್ಬಿಡ್ತಾ ಇದೆ, ಎಲ್ಲ ರೀತಿ ಆಗ್ಬಿಡ್ತಾ ಇದೆ. ಆದ್ರಿಂದ ಇದು ನನ್ನ ವೈಯಕ್ತಿಕ ವಿಚಾರ. ಆದರೆ ತುಂಬಾ ಜನ ಅಲ್ಲಿ ಸೇರಬೇಕು ಅಂತಿದ್ದಾರೆ. ನನ್ನ ಒಬ್ಬನ ಹತ್ರ ಸೇರಬೇಕು ಅಂದ್ರೆ ಅಷ್ಟು ಜನ ಕಳಿಸಬೇಕು, ಇದು ಮಾಡಬೇಕು ಇದು ಮಾಡಬೇಕು, ಇಲ್ಲ ಇದನ್ನ ಇನ್ನೊಬ್ಬರಿಗೆ ಕೊಟ್ಟು ಮಾಡಿಸೋಣ ಅಂದ್ರೆ ಅವರವರ ಕಾರ್ಯಗಳು ತುಂಬಾ ಇರುತ್ತೆ. ಅವರು ಪೋಸ್ಟ್ ಮಾಡದಿದ್ರೆ ಆ ಗ್ರೂಪಿಗೆ ಬರೋದಿಲ್ಲ. ಇನ್ನ ಆ ಹೊತ್ತಿನಿಂದ ಏನೋ ತೊಂದರೆ ಇತ್ತು ಏನೋ ಇತ್ತು, ಆಗಿಲ್ಲ ಅಂದ್ರೆ ಅವ್ರಿಗೆ ಆಗಲ್ಲ. ಸೊ ಇದಕ್ಕೆಲ್ಲ ಏನು ಸೊಲ್ಯೂಷನ್ ಅಂತ ನೋಡಿದಾಗ ಯಾರಿಗೂ ಕೂಡ ಪ್ರವಚನ ತಪ್ಪಬಾರದು. ಹಾಗೆ ಈ ಹಳೆ ಪ್ರವಚನಗಳೆಲ್ಲ ಕೂಡ, ಹಳೆ ಪ್ರವಚನಗಳು ಕೇಳಬೇಕು ಅಂದಾಗ ಬಹಳ ಜನ ಹೆಣ್ಣು ಮಕ್ಕಳಿಗೆ ಅದು, ನನ್ನ ವೆಬ್ಸೈಟ್ ಇದೆ karnulachar.com ಅಂತ, ಅದಕ್ಕೆ ಹೋಗಿ ನೋಡಿ ಅಂದ್ರೆ ಪಾಪ ಹೋಗಿ ನೋಡ್ಲಿಕ್ಕೆ ಅವರಿಗೆ ಗೊತ್ತಿಲ್ಲ, ಆಪರೇಟ್ ಮಾಡಿ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಗೊತ್ತಿದ್ದವರಿಗೆ ಆಗಲ್ಲ. ಅಂಥವ್ರಲ್ಲಿ ಹೋಗಿ ಆ ಡೌನ್ಲೋಡ್ ಅಂತ ಒಂದಿದ್ರೆ ಅದರಲ್ಲಿ ಹೋಗಿ ಸೆಲೆಕ್ಟ್ ಮಾಡ್ಕೊಂಡು ನೋಡ್ಕೋಬೇಕು, ಆಗಲ್ಲದು. ಇಂಥವರಿಗೆಲ್ಲ ತುಂಬಾ ಫೋನ್ ಮಾಡ್ತಾರೆ, ಆಚಾರ್ಯ ನನಗೆ ನಿಮ್ಮ ಷೋಡಶಿ ಚತುರ್ದಶಿ ಕೇಳಬೇಕು ಅಂತಿದೆ, ಸಿ ಡಿ ಇದ್ರೆ ನೋಡಿ. ಸಿ ಡಿ ಎಷ್ಟು ಕಾಲ ತಿರುಗುತ್ತೆ? ಆಗಲ್ಲ. ಇದಕ್ಕೆಲ್ಲ ಒಂದು ಸೊಲ್ಯೂಷನ್ ಏನಾದರೂ ಇದ್ರೆ ಚೆನ್ನಾಗಿರುತ್ತಲ್ಲ ಅಂತ ಯೋಚನೆ ಮಾಡಿದಾಗ ನನ್ನ ಶಿಷ್ಯ ಶ್ರೀಕಾಂತ ಅಂತ ಹುಡುಗ ತುಂಬಾ ಇದು ಮಾಡಿ ಒಂದು ಸ್ವಾಮಿ ಪ್ರೇರಣೆ ಮಾಡಿದ್ದು, ಒಂದು ಅಪ್ಲಿಕೇಶನ್ ತಯಾರು ಮಾಡಿದೆ. ಇವಾಗ ವಾಟ್ಸಪ್ ಇದೆಯಲ್ಲ, ಅದನ್ನು ಅಪ್ಲಿಕೇಶನ್ ಅಂತ ಕರೀತಾರೆ. ಸೆಲ್ ಫೋನ್ ಅಲ್ಲಿ ಬರುತ್ತದೆ, ಅದನ್ನು ಆಪ್ ಅಂತ ಕರೀತಾರೆ. ಅಪ್ಲಿಕೇಶನ್ ತುಂಬಾ ಉದ್ದ ಹೇಳಲಿಕ್ಕೆ ಆಗದೆ ಆಪ್ ಅಂತ ಕರೀತಾರೆ ಅದನ್ನ. ಹೌದು, ಆ ಅಂತ ವಾಟ್ಸಪ್ ತರನೇ ನಾವೇ ಒಂದು ಅಪ್ಲಿಕೇಶನ್ ತಯಾರು ಮಾಡ್ತಾ ಇದ್ದೀವಿ. ನಾಳೆ 10ನೇ ತಾರೀಕು ಬಿಡುಗಡೆ ಮಾಡಬೇಕು ಒಂದು ಸಂಕಲ್ಪ, ದೇವರ ಸಂಕಲ್ಪ ಆದ್ರೆ ಬಿಡುಗಡೆ ಆಗುತ್ತದೆ. ಏನು ಇಲ್ಲ, ನಿಮ್ಮ ವಾಟ್ಸಪ್ ಅಲ್ಲಿ ಅವತ್ತು ಮೆಸೇಜ್ ಜೊತೆಗೆ ಒಂದು ಬ್ಲೂ ಕಲರ್ ಅಲ್ಲಿ ಲಿಂಕ್ ಅಂತ ಬರುತ್ತೆ. ಒಂದು ವೇಳೆ ನಾನು ಹೇಳಿದ್ದೆಲ್ಲ ನಿಮಗೆ ಅರ್ಥ ಆಗದಿದ್ರೆ ಚಿಂತೆ ಇಲ್ಲ, ನಿಮ್ಮ ಮನೆಯಲ್ಲಿ ಸ್ವಲ್ಪ ಕಂಪ್ಯೂಟರು ಸೆಲ್ ಫೋನು ಯೂಸ್ ಮಾಡುವಂತ ಹುಡುಗರು ಇರ್ತಾರಲ್ಲ, ನಿಮ್ಮ ಮನೆಯಲ್ಲಿಲ್ಲ ಪಕ್ಕ ಮನೆಯಲ್ಲಿ ಇರ್ತಾರಲ್ಲ, ಅವರಿಗೆ ನೋಡಿಸಿ ಸ್ವಲ್ಪ ಮಾಡಿಕೊಡಯ್ಯ ಅಂದ್ರೆ ಮಾಡಿಕೊಟ್ಬಿಡ್ತಾರೆ. ಎಲ್ಲರಿಗೂ ಆಗುತ್ತೆ. ಏನಾಗುತ್ತೆ, ಆ ಲಿಂಕ್ ಕೊಡ್ತೇವೆ. ಇವಾಗ ಇಲ್ಲದಿದ್ರು ಕೂಡ ಪ್ಲೇಸ್ಟೋರ್ ಅಂತಿರುತ್ತೆ, ಗೂಗಲ್ ಪ್ಲೇಸ್ಟೋರ್ ಅಂತಿರುತ್ತೆ, ಎಲ್ಲ ಸೆಲ್ಫೋನ್ ಬಳಸಲಿಕ್ಕೆ ಬಂದವರಿಗೆಲ್ಲ ಗೊತ್ತಿರುತ್ತೆ. ಅದರೊಳಗೆ ಇದೊಂದು ಆಪ್ ಅಂತಿರುತ್ತೆ, ಕರ್ನೂಲಾಚಾರ್ನ ಟೈಪ್ ಮಾಡಿಬಿಟ್ರೆ ಆಪ್ ಬಂದ್ಬಿಡುತ್ತೆ. ಆ ಆಪ್ನ ಇಂಟರ್ನೆಟ್ ಕನೆಕ್ಷನ್ ಇಟ್ಟುಕೊಂಡು ಒಂದು ಸಲ ಡೌನ್ಲೋಡ್ ಮಾಡಿಕೊಂಡ್ರೆ ನಿಮ್ಮ ಸೆಲ್ಫೋನ್ ಅಲ್ಲಿ ಕರ್ನೂಲಾಚಾರ್ ವಾಣಿ ಅಂತ ಅದಕ್ಕೆ ಹೆಸರು ಕೊಟ್ಟದ್ದು, ಕರ್ನೂಲಾಚಾರ್ ವಾಣಿ ಅಂತ ಹೆಸರು ಕೊಟ್ಟದ್ದು, ಅದು ನಿಮಗೆ ಬಂದ್ಬಿಡುತ್ತೆ. ಅದು ಬಂದ ಮೇಲೆ ಒಂದ್ಸಲ ಇಂಟರ್ನೆಟ್ ಕನೆಕ್ಷನ್ ಇತ್ತಾ, ನೀವು ಅದನ್ನು ಓಪನ್ ಮಾಡಿದ ಕೂಡಲೇ ಎಲ್ಲ ಪ್ರವಚನಗಳ ಲಿಸ್ಟ್, ಹಿಂದೆ ಆಗಿದ್ದು ಈಗ ಆಗ್ತಾ ಇರೋದು ಎಲ್ಲ ಬಂದ್ಬಿಡುತ್ತೆ. ಅದನ್ನು ಪ್ರೆಸ್ ಮಾಡಿದ ಕೂಡಲೇ ಇವಾಗ ವಾಟ್ಸಪ್ ಅಲ್ಲಿ ನಾನು ಕಳಿಸಿದ ಕೂಡಲೇ ನೀವು ಇನ್ನು ಏನು ನೆಟ್ ಓಪನ್ ಮಾಡಿರಲ್ಲ, ನೆಟ್ ಓಪನ್ ಮಾಡಿದ ಕೂಡಲೇ ನಿಮಗೆ ಯಾವುದು ಪ್ರವಚನದ್ದು ರೆಕಾರ್ಡರ್ ಹೆಂಗ್ ಬರುತ್ತದು ಅಂದ್ರೆ ಬರ್ತಾ ಇದೆ ಅಂತಾರೆ, ಚೂರು ತಿರುಗ್ತಾ ತಿರುಗ್ತಾ ಇದ್ದು ನಂತರ ಬಂದ್ಬಿಡುತ್ತದೆ, ಪ್ರೆಸ್ ಮಾಡಿದ ಕೂಡಲೇ ಆಗುತ್ತೆ. ಹಾಗೆ ನನ್ನ ಎಲ್ಲ ಪ್ರವಚನಗಳು ಕೂಡ ಒಂದು ಸಲ ಪ್ರೆಸ್ ಮಾಡಿದ ಕೂಡಲೇ ಡೌನ್ಲೋಡ್ ಆಗ್ಲಿಕ್ಕೆ ಅಂದ್ರೆ ತಿರುಗ್ತಾ ಶುರು ಆಗುತ್ತೆ, ಆದ ಕೂಡಲೇ ಮತ್ತು ನಿಮಗೆ ಒಂದ್ಸಲ ಡೌನ್ಲೋಡ್ ಆಗಿರುತ್ತೆ. ಇದು ನೀವು ಅಲ್ಲಿರೋ ಎಲ್ಲ ಪ್ರವಚನಗಳನ್ನ ಒಮ್ಮೆಲೇ ಮಾಡ್ಕೋಬೇಡಿ, ದಿನಕ್ಕೆ ಚೂರು 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 ಮಾಡ್ತಾ ಬನ್ನಿ. ಅವಾಗ ಏನಾಗುತ್ತೆ ಅಂದ್ರೆ ಒಂದು ಸಲ ಡೌನ್ಲೋಡ್ ಮಾಡಿದಂತಹ ಎಲ್ಲ ನಿಮ್ಮ ಸೆಲ್ಫೋನ್ ಅಲ್ಲೇ ಇದು ಬಿಡುತ್ತೆ. ಅವಾಗ ಏನಾಗುತ್ತೆ, ಇದು ಎರಡು ರೀತಿ ಕೆಲಸ ಮಾಡುತ್ತೆ. ನೆಟ್ ಕನೆಕ್ಷನ್ ಇಲ್ಲ ಅದರಲ್ಲಿ ಹಳೆಯದು ಡೌನ್ಲೋಡ್ ಆಗಿದ್ದಲ್ಲ ನಿಮ್ಮಲ್ಲಿರೋದು, ಯಾವಾಗ ಬೇಕಾದರೂ ಕೇಳಬಹುದು. ಇವಾಗೇನು ನಿಮ್ಮ ಹತ್ರ ಒಂದು ಸಾಧನೆ ಬಂದಿದೆ ಅಲ್ಲ ರೇಡಿಯೋ ತರ, ಯಾವಾಗೋ ಕೇಳ್ಬೋದು ಅಂತ, ಆ ತರ ಸೆಲ್ಫೋನ್ ಅಲ್ಲೇ ಇರುತ್ತೆ. ಇಂಟರ್ನೆಟ್ ಕನೆಕ್ಷನ್ ಇಲ್ಲ, ಅದನ್ನ ಪ್ರೆಸ್ ಮಾಡಿದರೆ ಎಲ್ಲ ಪ್ರವಚನಗಳಿರುತ್ತೆ, ಅದರಲ್ಲಿ ಲಿಸ್ಟ್ ಬರ್ತಾ ಇರುತ್ತೆ, ಯಾವ್ದು ಬೇಕೋ ಅದು ಕೇಳಬಹುದು. ಅದೇ ತರ ಎಲ್ಲ ನೀಟಾಗಿ ಅರೇಂಜ್ ಮಾಡಿದ್ದಾರೆ. ಇಂಟರ್ನೆಟ್ ಕನೆಕ್ಷನ್ ಇತ್ತ, ಮಾರನೇ ದಿನ ಬೆಳಿಗ್ಗೆ ಎದ್ದ ಕೂಡಲೇ ಇಂಟರ್ನೆಟ್ ಕನೆಕ್ಷನ್ ಇಟ್ಕೊಂಡು ಆ ಆಪ್ ಪ್ರೆಸ್ ಮಾಡಿದ ಕೂಡಲೇ ನಾನು ಇವತ್ತು ಏನು ಪ್ರವಚನ ಆಗಿರುತ್ತೆ ವ್ಯಾಟ್ಸಪ್ ಅಲ್ಲಿ ಹಾಕಿದ್ರೆ ಬೆಳಿಗ್ಗೆ ವ್ಯಾಟ್ಸಪ್ ಅಲ್ಲಿ ಬರ್ತಾ ಇದೆಯಲ್ವಾ, ಅದೇ ತರ ಆ ಆಪ್ ಅಲ್ಲಿ ಬಂದು ಕೂತಿರುತ್ತೆ. ಬೆಳಿಗ್ಗೆ ಎದ್ದ ಕೂಡಲೇ ಪ್ರೆಸ್ ಮಾಡಿದರೆ ನನ್ನ ಪ್ರವಚನ ಎಲ್ಲ ಅದರಲ್ಲಿ ಚೆನ್ನಾಗಿ ನಿಮ್ಗೆ ಬರುತ್ತೆ. ಅಂದ್ರೆ ವ್ಯಾಟ್ಸಪ್ ಅಲ್ಲಿ ಇಲ್ಲಿ ಬಾರದೇ ಇರುವವರು ಮನೆಯಲ್ಲಿ ಹೇಗೆ ನೋಡ್ತಾ ಇದ್ದೀರೋ ಹಾಗೆ ಆ ಅಪ್ಲಿಕೇಶನ್ ಅಲ್ಲಿ ನೀವು ಮಾಡಬಹುದು. ಈ ಅಪ್ಲಿಕೇಶನ್ ಅದು ನನ್ನ ಬಂದು ಜಾಯಿನ್ ಆಗಿ ಬಂದು ರಿಕ್ವೆಸ್ಟ್ ಮಾಡಿ ಏನು ಬೇಕಾಗಿಲ್ಲ, ಎಷ್ಟು ಲಕ್ಷ ಜನ ಬೇಕಾದರೂ ಡೌನ್ಲೋಡ್ ಮಾಡಿ ಇಟ್ಟುಕೊಂಡು ಕೇಳಬಹುದು. ನನಗೂ ಕೂಡ ಇಷ್ಟು ಗ್ರೂಪ್ಗಳು ಮಾಡಿ ಅದರಲ್ಲಿ ಇಷ್ಟಿಷ್ಟು ಜನ ಅಂತ ವಾಟ್ಸಪ್ ಹೆಚ್ಚು ಅದನ್ನ ಒಂದು 100 ಜನಕ್ಕಿಂತ ಒಂದು ಗ್ರೂಪಲ್ಲಿ ಅಲೋ ಮಾಡಲ್ಲ. ಇದನ್ನು ನೀವು ಚೆನ್ನಾಗಿ ಪಡ್ಕೋಬಹುದು, ಇನ್ನ 1000 ಜನಕ್ಕೂ ಹೇಳಬಹುದು ನೋಡಿ ನೋಡಿ ತಗೊಳ್ಳಿ ಅಂದ್ರೆ ಅವರು ಕೂಡ ಡೌನ್ಲೋಡ್ ಮಾಡಿಕೊಂಡ್ರೆ ಸಾಕು. ಅವರಿಗೆ ಹೇಗೂ ಮೊಬೈಲ್ ಅಲ್ಲಿ ಹೇಗೂ ಇಂಟರ್ನೆಟ್ ಕನೆಕ್ಷನ್ ಇದ್ದೇ ಇರುತ್ತೆ, ಪ್ಯಾಕೇಜ್ ಕನೆಕ್ಷನ್, ಅದಿದ್ದ ಕಾಲಕ್ಕೆ ಯಾವಾಗ ಬೇಕಾದ್ರೂ ಕೇಳಬಹುದು. ಹಾಗೆ ಮಾಡ್ತಾ ಇದ್ದೀನಿ. ಅವಾಗ ಏನಾಗುತ್ತೆ ಅಂದ್ರೆ ನಾಳೆ 10ನೇ ತಾರೀಕು ಬಂದ ಮೇಲೆ ಪ್ರತಿಯೊಂದು ಪ್ರವಚನ ಹಾಗೆ ಹಾಕ್ತೇನೆ, ವ್ಯಾಟ್ಸಪ್ ಅಲ್ಲಿ ಹಾಕಲ್ಲ. ವ್ಯಾಟ್ಸಪ್ ಅಲ್ಲಿ ಬರೀ ಇದು ಸರ್ಕ್ಯುಲರ್, ಹೇಗೆ ಅಂದ್ರೆ ಇದರ ಹೇಗೆ ಬಳಸಬೇಕು, ಲಿಂಕು ಹೇಗೆ ಬಳಸಬೇಕು, ಅದನ್ನ ಹೇಗೆ ಬಳಸಬೇಕು ಎಂಬ ವಿಡಿಯೋ ಸರಿಗೆ ನಾನು ಇವಾಗ ಹೇಗೆ ಹೇಳಿದ್ದೀನಲ್ಲ ಆ ವಿಡಿಯೋ ಸಹಿತವಾಗಿ ಹೇಗೆ ಸ್ಟೆಪ್ ಬೈ ಸ್ಟೆಪ್ ಒಂದು ಬರದದ್ದು ಹಾಗೆ ಕೆಳಗೆ ವಿಡಿಯೋ ಅಂದ್ರೆ ಆಡಿಯೋ ಎಲ್ಲ ಇರುತ್ತೆ. ಅದರಲ್ಲಿ ನೀವು ಕೇಳಿ 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 ಚೆನ್ನಾಗಿ ಅದನ್ನು ಸೆಟ್ ಮಾಡಿಕೊಂಬ ಪರ್ಯಂತ ಒಂದು ವಾರ ಪರ್ಯಂತ ಅದೇ ಸರ್ಕ್ಯುಲರ್ ಬರ್ತಾ ಇರುತ್ತೆ. ಕೇಳಬೇಕಂದ್ರೆ ಮಾತ್ರ ವ್ಯಾಟ್ಸಪ್ ಅಲ್ಲಿ ಇರಲ್ಲ, 10ನೇ ತಾರೀಕು ಆದ್ಮೇಲೆ ಎಲ್ಲ ಅದರಲ್ಲೇ ಬರ್ತಾ ಇರುತ್ತೆ. ಅದರಲ್ಲೇ ನೋಡಿಕೊಂಡು ಮಾಡಿಕೊಂಡ್ರೆ ಕೊನೆಗೆ ನಂಗೆ ಏನಾಗುತ್ತೆ, ನಿತ್ಯ ವ್ಯಾಟ್ಸಪ್ ದರ್ಶನ ನಂಗೆ ತಪ್ಪುತ್ತೆ. ಏನಾಗುತ್ತೆ, ನನ್ನ ಪ್ರವಚನ ಆದ ಕೂಡಲೇ ನಾನು ಸೈಟ್ಗೆ ಅಪ್ಲೋಡ್ ಮಾಡಿಬಿಟ್ರೆ 2 ನಿಮಿಷದಲ್ಲಿ ನನ್ನ ಕೆಲಸ ಮುಗೀತು. ನಿಮ್ಗೆಲ್ಲ ಕೈಗೆ ಬೆಳಿಗ್ಗೆ ನೀವು ಓಪನ್ ಮಾಡಿದ ಕೂಡಲೇ ಎಲ್ಲರಿಗೂ ಸಿಗುತ್ತೆ. ಈ ಕೆಲಸ ನಾವು ಮಾಡಬೇಕು ಅಂತಿದ್ದೇವೆ. ಅಷ್ಟೇ ಅಲ್ಲದೆ ಅದರೊಳಗೆ ಈ ಪ್ರಸ್ಥಾನತ್ರಯ, ಗೀತಾ ಪ್ರಸ್ಥಾನ, ಉಪನಿಷತ್ ಪ್ರಸ್ಥಾನ, ಸೂತ್ರ ಪ್ರಸ್ಥಾನ ಅಂತ 3 2 ಪಂಗಡ ಮಾಡಿ ಕೊಡಬೇಕು ಅಂತಿದ್ದೇನೆ. ಅಂದರೆ ಅದರಲ್ಲಿ ಒಂದು ಪ್ರವಚನದ್ದು, ಇನ್ನೊಂದು ಪಾಠದ್ದು ಅಂತ. ಆ ಪಾಠದ್ದು ಅಂತ ಮಾಡಿದಾಗ ಕೆಲವರೆಲ್ಲರೂ ಕೂಡ ತುಂಬಾ ಜನ ಶ್ರದ್ಧಾವಂತರಿದ್ದಾರೆ, ರಿಟೈರ್ ಆದವರು, ಹುಡುಗರು, ಉದ್ಯೋಗ ಮಾಡುವವರು ಇವರೆಲ್ಲ ತುಂಬಾ ಒದ್ದಾಡ್ತಾ ಇದ್ದಾರೆ. ನಮಗೆಲ್ಲಿಗೂ ಪಾಠಕ್ಕೆ ಹೋಗ್ಲಿಕ್ಕಾಗಲ್ಲ, ಹೋದ ಕಾಲಕ್ಕೆ ಆಚಾರ ಸಿಗಲ್ಲ, ಆಚಾರ ಸಿಕ್ಕಾಗ ನಾವು ಹೋಗ್ಲಿಕ್ಕಾಗಲ್ಲ ಅಂತ ತುಂಬಾ ಒದ್ದಾಡುವವರಿದ್ದಾರೆ. ಅಂಥವರಿಗಾಗಿ ಒಂದೊಂದು ಒಂದೊಂದು ಗ್ರಂಥ ಚೂರ್ ಚೂರೇ ಹೊತ್ತು ಅದನ್ನ ಪಾಠ ಮಾಡಿ ಅದನ್ನ ಅದರಲ್ಲಿ ಹಾಕ್ತಾ ಬರ್ತೇನೆ. ಹೆಣ್ಣು ಮಕ್ಕಳಿಗೆ ನಿಮ್ಮಿರ್ತಕ್ಕಂಥ ಪ್ರವಚನ ಎಲ್ಲ ಹರಿಕಥಾಮೃತಸಾರ ಪಾಠ ಅದರಲ್ಲೂ ಸೇರಿರುತ್ತೆ. ನಿತ್ಯವೂ ವಿಸ್ತಾರ ಮಾಡ್ತಾ ಬರ್ತೇನೆ. ನಿತ್ಯ ಕೆಲವು ಕೆಲವು ಗ್ರಂಥಗಳದು ಚೂರು 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 ಹೊತ್ತು ಮಾಡ್ತಾ ಬರ್ತೇನೆ. ಅದರಲ್ಲಿ ಶಾಸ್ತ್ರ ಪಾಠದ್ದು ಕೂಡ ನಿಮ್ಮ ಕೈಗೆ ಸೇರುತ್ತೆ. ಅದನ್ನ ಈಗ ಸತ್ಯಾತ್ಮರು, ನಮ್ಮ ಪಿಜಾರು ಸ್ವಾಮಿಗಳು ಎಲ್ಲರೂ ಸುಧಾ ಪಾಠ ಮಾಡತಾ ಇದ್ರೆ ಹೆಣ್ಣು ಮಕ್ಕಳು ಪಕ್ಕದಲ್ಲಿ ಕೂತು ಕೇಳ್ತಾರಲ್ಲ, ಕೇಳ್ತಾ ಇಲ್ವಾ? ಅದೇ ತರ ನಿಮ್ಮ ಕೈಗೆ ಬಂದ ಪಾಠದ ಏನು ಆ ಒಂದು ಆಡಿಯೋ ಇರುತ್ತೆ, ಅದು ನೀವು ಕೇಳಬಹುದು. ಕೇಳಲಿಕ್ಕೆ ಯಾರಿಗೂ ಅಡ್ಡಿ ಇಲ್ಲ, ಎಲ್ಲರೂ ಕೇಳಿದಂತೆ ಕೇಳಬಹುದು. ಆದರೆ ಪುಸ್ತಕ ಹಿಡ್ಕೊಂಡು ಹೆಣ್ಣು ಮಕ್ಕಳು ಯಾರು ಕೇಳಬೇಡಿ. ಅದಕ್ಕೆ ನೀವು ಹೋಗಲ್ಲ ಅಂತ ಧೈರ್ಯ ನನಗಿದೆ. ಯಾವ ಹೆಣ್ಮಕ್ಕಳು ಕೂಡ ಸಾಧನಾ ಮಾರ್ಗದಲ್ಲಿ ಇಲ್ಲದವರು ಈ ಸಿಡಿ ಈ ವಿಡಿಯೋ ಕೇಳಲಿಕ್ಕೆ ಬರುವುದೇ ಇಲ್ಲ, ಆಡಿಯೋ ಕೇಳಲಿಕ್ಕೆ ಬರಲ್ಲ. ಸಾಧನಾ ಮಾರ್ಗದಲ್ಲಿದ್ದವರಿಗೆ ಚೆನ್ನಾಗಿ ಗೊತ್ತು ಏನದು, ಇದು ಆಚಾರದ ಗ್ರಂಥ, ಹೆಣ್ಣು ಮಕ್ಕಳು ಪುಸ್ತಕ ತೆಗೆದು ಓದಬಾರದು ಎಂಬುದು ಎಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ನಾನು ಹೇಳೋ ಕಾಲಕ್ಕೂ ಹೇಳುತ್ತೇನೆ, ಕೇಳಿ. ಗಂಡಸರಿದ್ರೆ ಅದನ್ನು ಪುಸ್ತಕ ಇಟ್ಟುಕೊಂಡು ಚೆನ್ನಾಗಿ ಅಧ್ಯಯನ ಮಾಡಲಿಕ್ಕೆ ಅವರಿಗೂ ಅನುಕೂಲ ಆಗುತ್ತೆ. ಒಟ್ಟಾರೆ ಸೂತ್ರ ಪ್ರಸ್ಥಾನ ಮೂರು, ಆದ್ಮೇಲೆ ಸೂತ್ರ ಪ್ರಸ್ಥಾನ, ಗೀತಾ ಪ್ರಸ್ಥಾನ, ಉಪನಿಷತ್ ಪ್ರಸ್ಥಾನ ಚೆನ್ನಾಗಿ ಹೇಗಿದೆ. ಇವಾಗೇನು ವಿಜಯದಾಸರ ಸುಳಾದಿಗಳು, ಷೋಡಶೀಕಾರರ ಗ್ರಂಥಗಳು ಬಂದಿದೆ, ಅದರ ತಳಹಳಿಯಲ್ಲಿ ಮೂರು ಪ್ರಸ್ಥಾನಗಳನ್ನು ಹೇಗೆ ನೋಡಬೇಕು ಅಂತ. ಈಗ ವಿಷಯ ಅರ್ಥ ಆಯಿತು. ಸೂತ್ರ ಪ್ರಸ್ಥಾನ, ಉಪನಿಷತ್ ಪ್ರಸ್ಥಾನ, ಗೀತಾ ಪ್ರಸ್ಥಾನ ಅದು ಓದುವ ಕಾಲಕ್ಕೆ ಈ ಗ್ರಂಥಗಳ ತಲಹದಿಯಲ್ಲಿ ಅದನ್ನು ನೋಡಿದರೆ ಹೇಗೆ ದೃಷ್ಟಿ ಬದಲಾವಣೆ ಆಗುತ್ತೆ, ಎಲ್ಲೆಲ್ಲಿ ಏನೇನು ಹೇಳಿದ್ದಾರೆ ಇವೆಲ್ಲವನ್ನು ಕೂಡ ಪಾಠದ ಕ್ರಮದಲ್ಲಿ ಕೆಲವು, ಪ್ರವಚನದ ಕ್ರಮದಲ್ಲಿ ಕೆಲವು, ಹೀಗೆ ಹೆಣ್ಣು ಮಕ್ಕಳಿಗೆ ಬೇಕಾಗಿದ್ದು, ಗಂಡಸರಿಗೆ ಬೇಕಾಗಿದ್ದು ಎಲ್ಲವನ್ನ ಸೇರಿಸಿ ಮಾಡಬೇಕು ಅಂತ ಒಂದು ಉದ್ದೇಶ ಇದೆ. ಈ ರೀತಿಯಾಗಿ ಭಗವಂತ ಮಾಡಿಸಲಿ ಅಂತ ನೀವೆಲ್ಲ ಪ್ರಾರ್ಥನೆ ಮಾಡಿದರೆ ಭಗವಂತ ಮಾಡಿಸ್ತಾನೆ. ಶ್ರೀಕೃಷ್ಣ ಅರ್ಪಣ ಮಸ್ತು. ಹತ್ತನೇ ತಾರೀಕು ನಂತರ ಒಂದು ವಾರದವರೆಗೂ ಸರ್ಕ್ಯುಲರ್ ಬರ್ತಾ ಇರುತ್ತೆ ವ್ಯಾಟ್ಸಪ್ ಅಲ್ಲಿ. ಒಂದು ವಾರದ ನಂತರ ಇಡೀ ವ್ಯಾಟ್ಸಪ್ ಗ್ರೂಪ್ಸ್ ಎಲ್ಲ ಡಿಲೀಟ್ ಆಗಿಬಿಡುತ್ತೆ. ಗ್ರೂಪ್ ಅಲ್ಲಿ ಯಾವುದು ಹಾಕಲ್ಲ, ಅದರಲ್ಲೇ ಎಲ್ಲ ಬರ್ತಾ ಇರುತ್ತೆ.